योन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्युम् अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद श्रीमद्भगवद्गीतेयल्लि ಸ್ವತಃ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರಬದಂತ್ಯವಿಪಸ್ಥಿತಃ ವೇದವಾದರತಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೋ ನ ವಿಧೀಯತೆ। ಈ ರೀತಿಯಾಗಿ ವೇದ ಒಪ್ಪಿದ ಜನಗಳಲ್ಲೂ ಸಹ ಎರಡು ಗುಂಪಿದೆ, ಅದು ಯಾತಿಕೆಯನ್ನು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ। ವೇದ ಒಪ್ಪಿದ ಒಂದು ಜನ, ಒಂದು ವರ್ಗದ ಜನ, ವೇದಗಳ ಉಪದೇಶ ಯಜ್ಞಯಾಗಾದಿ ಕರ್ಮಗಳು ಅದರ ಫಲ ಸ್ವರ್ಗಪ್ರಾಪ್ತಿ ಅಂತ ಒಂದು ವಾದ। ಇನ್ನೊಂದು ಕಡೆಗೆ ವೇದದಿಂದ ಪ್ರತಿಪಾದಿತವಾದದ್ದು ಬ್ರಹ್ಮಜ್ಞಾನ, ಅದರ ಫಲ ಮೋಕ್ಷ। ಈ ರೀತಿ ಎರಡು ವಾದಗಳಿದೆಯಲ್ಲ ಅಂತ ಕೇಳಿದರೆ ಭಗವಂತ ಹೇಳಿದ, ಇದರಲ್ಲಿ ವಿರೋಧದ ಪ್ರಶ್ನೆ ಇಲ್ಲ, ಅದು ವೇದ ತಿಳಿದವರ ಮಾತುಗಳಲ್ಲಿ ಬಂದ ವಿರೋಧ ಅಲ್ಲ। ವೇದವನ್ನು ಒಪ್ಪಿ ಅದರ ಮೇಲ್ನೋಟದ ಅರ್ಥವನ್ನು ತಿಳಿದವರು ಒಂದು ಗುಂಪು, ವೇದವನ್ನು ಒಪ್ಪಿ ಅದರ ಅಂತರಾರ್ಥವನ್ನು ತಿಳಿದವರು ಒಬ್ಬರು। ಅಂತರಾರ್ಥವನ್ನು ತಿಳಿದವರ ಮಾತಿಗೂ ಮೇಲ್ನೋಟದ ಅರ್ಥ ತಿಳಿದವರ ಮಾತಿಗೂ ಕೂಡ ವಿರೋಧದ ಪ್ರಶ್ನೆ ಇಲ್ಲ, ಏಕೆಂದರೆ ಮೇಲ್ನೋಟದ ಅರ್ಥವನ್ನು ತಿಳಿದವರು ನಿಜವಾಗಲೂ ವೇದಗಳನ್ನು ತಿಳಿದವರೇ ಅಲ್ಲ ಎಂದು ಅರ್ಥ ಮಾಡಿಕೊಂಡ್ರೆ ವೇದ ಒಪ್ಪಿಯೂ ವೇದದ ಪ್ರಯೋಜನ ಪಡೆದೇ ಇದ್ದಂಥ ಜನಗಳಿವರು। ಕೆಲವರಿಗೆ ಕಾಲೇಜ್ ಸೀಟೇ ಸಿಕ್ಕಲಿಲ್ಲ, ಹೋಯಿತು, ಕೋರ್ಸ್ ಮುಗಿಸ್ಲಿಕ್ಕಾಗಲಿಲ್ಲ, ಇನ್ನೊಬ್ಬನು ಸೀಟ್ ಸಿಕ್ಕು ಫೇಲ್ ಆಗಿಬಿಟ್ಟ, ಅವನು ಇಂಗ್ಲಂಪ್ ಬಿಟ್ಟ ಆಯ್ತು, ಕೋರ್ಸ್ ಅವನು ಆಗಲಿಲ್ಲ, ಆ ರೀತಿಯಾಯ್ತು। ಸೀಟ್ ಸಿಕ್ಕಲಿಲ್ಲ, ಅವನು ಸೀಟ್ ಸಿಕ್ಕು ಉಪಯೋಗ ಮಾಡಿಕೊಳ್ಳಿಲ್ಲ, ಇದೇ ಈ ರೀತಿ ವ್ಯತ್ಯಾಸ ಇದೆ। ವೇದವನ್ನ ಓದದೆ ಪರತತ್ವವನ್ನು ತಿಳಿಯಲಾರದ ಜನ ಒಂದು ಗುಂಪಿನವರಾದರೆ ವೇದವನ್ನು ಓದಿಯೂ ಸಹ ಅದರ ಆಳಕ್ಕೆ ಹೋಗಲಿಕ್ಕೆ ಸಾಧ್ಯವಾಗದೇನೆ ಹಿಂದುಳಿದ ಜನ ಮತ್ತೊಂದು ಗುಂಪಿನವರು। ಆದ್ದರಿಂದ ಅರ್ಜುನ, ಅವೆರಡಕ್ಕೂ ವಿರೋಧದ ಪ್ರಶ್ನೆ ಇಲ್ಲ, ಅವರು ತಪ್ಪಾಗಿ ತಿಳಿದವರು ಅಂತಾನೆ ಹೇಳ್ತಾರೆ। ವೇದವಾದ ರಥಃ ಪಾರ್ಥ, ವೇದದ ವಾಕ್ಯಗಳನ್ನು ಅವರು ಪುಷ್ಪಿತ ಅಂತ ಕರೀತಾರೆ, ಅದೆಲ್ಲ ಒಗಟಿನ ರೂಪದಲ್ಲಿ ಬಂದ ಮಾತುಗಳು। ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ, ಈ ವೇದದ ಮಾತುಗಳನ್ನು ಪುಷ್ಪಿತ ಅಂತ ಕರೀತಾರೆ। ಇದು ಬಹಳ ಅಪೂರ್ವವಾದಂಥ ಒಂದು ಶಾಸ್ತ್ರೀಯವಾದಂಥ ವಿವೇಚನೆ। ವೇದದ ಮಾತುಗಳನ್ನು ಅವನ್ನ ಪುಷ್ಪಿತ ಅಂತ ಕರೀತಾರೆ, ಅಂದರೆ ಸಾಮಾನ್ಯವಾಗಿ ಒಂದು ಹಣ್ಣಿನ ಮರ ಇರುತ್ತೆ, ಹಣ್ಣಿನ ಮರ ಇರುತ್ತೆ, ಹಣ್ಣಾಗೋದಕ್ಕಿಂತ ಮುಂಚಿತವಾಗಿ ಅದರಲ್ಲಿ ಹೂ ಬಿಡುತ್ತೆ। ಸಾಮಾನ್ಯ ಕೆಲವರಿಗೆ ಗೊತ್ತಿಲ್ಲ, ಅದು ಯಾರು ಹೂ ತಗೊಂಡ್ಬಾ ಅಂತ ಹೇಳ್ತಾರೆ, ಆ ಹೂವೆಲ್ಲ ಒಯ್ದು ಬಿಡ್ತಾನೆ. ಉದಾಹರಣೆಗೆ ಮಾವಿನ ಹೂವೇ ಬಿಡುತ್ತೆ, ಮಾವಿನ ಹೂವೇ ಬಿಡುತ್ತೆ, ಮಾವಿನ ಹೂವೆಲ್ಲ ಕಿತ್ಕೊಂಡು ಹೊರಟು ಹೋಗಿಬಿಡ್ತಾನೆ. ಅವನೇನು ಹೂ ಕೇಳಿದ್ರಲ್ಲ ಒಯ್ದು ಒಯ್ಬೇಕು ಅಂತ ಹೇಳಿಬಿಟ್ಟು, ಅವನಿಗೆ ತಿಳುವಳಿಕೆ ಇಲ್ಲ. ಆಗ ಅವನು ಹೇಳ್ತಾನೆ, ಯಾವ ಹೂವು ಇದು? ಮಾವಿನ ಹೂವ, ಎಷ್ಟು ತಪ್ಪು ಮಾಡಿಬಿಟ್ಟೆ, ಇದು ಮಾವು ಹೂ ಬಿಡೋ ಗಿಡ ಅಲ್ಲ, ಅದು ಹಣ್ಣು ಬಿಡೋ ಗಿಡ. ನಮ್ಗೆ ಅರ್ಥವಾಗುತ್ತ, ಅವನ್ಯಾರು ಹೂ ಕಿತ್ತು ಬಿಟ್ಟಾರ ಹಣ್ಣಿಲ್ದ ಮಾಡ್ಕೊತಾನ ಆಮೇಲೆ, ಅವನು ಹೂವಿನ ಕಿತ್ತು ಹಣ್ಣನ್ನು ಕಳ್ಕೊಂಡು ಬಿಡ್ತಾನ ಆಮೇಲೆ. ಅಂದ್ರೆ ಹಣ್ಣಿನ ಮರವನ್ನ ಹೂವಿನ ಮರ ಅಂತ ತಿಳ್ಕೊಂಡ್ರೆ ಎಷ್ಟು ಲಾಸ್ ಇದೆ ಅವನಿಗೆ. ಇವತ್ತು ವೇದಗಳನ್ನು ಹಾಗೆ ತಿಳ್ಕೊಂಡಿದ್ದಾರೆ ಕೆಲವರು ಅಂತ ಹೇಳ್ತಾರೆ, ವೇದಗಳನ್ನು ಹಾಗೆ ತಿಳ್ಕೊಂಡಿದ್ದಾರೆ. ವೇದಗಳು ಹಣ್ಣಿನ ಮರ, ಅದನ್ನು ಹೂವಿನ ಮರ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿ ಹೂವು ಅಂದ್ರೇನು, ಹಣ್ಣು ಅಂದ್ರೇನು? ಅದಕ್ಕೆ ಹೇಳ್ತಾರೆ, ಸ್ವರ್ಗಾದಿಗಳೆಲ್ಲ ಹೂವುಗಳಿದ್ದ ಹಾಗೆ, ಮೋಕ್ಷ ಅನ್ನೋದು ಹಣ್ಣಿದ್ದ ಹಾಗೆ. ಇವತ್ತು ವೇದಗಳು ಮೋಕ್ಷ ಅಂತಕ್ಕಂಥ ಹಣ್ಣು ಕೊಡ್ತಕ್ಕಂಥ ಫಲ, ಅದನ್ನ ಸ್ವರ್ಗಾದಿ ಹೂ ಕೊಡ್ತಕ್ಕಂಥ ಫಲ ಅಂತ ತಿಳ್ಕೊಂಡಿದ್ದಾರಲ್ಲ, ಅವರು ವೇದವಾದರತರು ಅಂತ ಕರೆದು. ಎಷ್ಟು ಒಳ್ಳೆ ಕಾವ್ಯಮಯವಾಗಿ ಅರ್ಥಗರ್ಭಿತವಾಗಿ ವೇದ ಅರ್ಥವನ್ನ ಸರಿಯಾಗಿ ತಿಳಿದೇ ಇದ್ದ ಜನಗಳನ್ನ ಭಗವಂತ ಗುರುತಿಸಿ ಹೇಳ್ತಾ ಇದ್ದಾನೆ. ಇನ್ನು ಮರಣದತ್ತ ಮಾಡ್ಕೋಬೇಕಾದ ಹೂವಿನ ಗುಲಾಬಿ ಹೂವನ್ನು ಕಿತ್ಕೊಂಡು ಬಂದ, ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓ ಒಳ್ಳೆ ಕೆಲಸ ಮಾಡ, ಕಮಲದ ಹೂ ಕಿತ್ಕೊಂಡು ಬಂದ, ಗುಡ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ದಾಸವಾಡ ಹೂ ತಂದ, ಗುಡ್ ಅಂತ ಹೇಳಿಬಿಡ್ತಾರೆ. ಆದರೆ ಈ ಮಾವಿನ ಹೂ ಹುಣಸೆಹೂ ತರಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆ ಹೂವಿನ ಸ್ಟೇಜ್ ಮುಂದೆ ಹೋಗುತ್ತೆ, ಅದಿನ್ನೂ ಕೂಡ ಇದು ಹೂವಿನ ಸ್ಟೇಜ್ ಎಂಡ್ ಆಗುತ್ತೆ, ಅದು ಹೂವಿನ ಸ್ಟೇಜ್ ಇಂದ ಮುಂದೆ ಹೋಗುತ್ತೆ. ಮುಂದೆ ಹೋಗತಕ್ಕಂಥ ಪದಾರ್ಥಗಳನ್ನ ಅಲ್ಲಿಗೆ ನಿಲ್ಲಿಸಿಬಿಟ್ರೆ ಎಷ್ಟು ತಪ್ಪಾಯ್ತದು. ಆ ತಪ್ಪನ್ನ ವೇದವಾದ ರಥರು ಮಾಡ್ತಾರೆ, ಅಂದ್ರೆ ಮೀಮಾಂಸಕರು ಮಾಡಿದ ತಪ್ಪದು. ವೇದಗಳು ಯಜ್ಞಾಗಾದಿಗಳನ್ನು ಹೇಳಿತು ಹೌದು, ಇವರೇನು ತಿಳ್ಕೊಂಡ್ಬಿಟ್ರು, ಅದೇ ಒಂದು ಕೊನೆಯನ್ನು ತಿಳ್ಕೊಂಡ್ಬಿಟ್ರು. ವೇದ ಸ್ವರ್ಗವನ್ನು ಹೇಳಿತು ಹೌದು, ಅದೇ ಕೊನೆಯನ್ನು ತಿಳ್ಕೊಂಡ್ಬಿಟ್ರು. ಸ್ವರ್ಗವನ್ನ ವೇದ ಹೇಳಿದ್ದು, ಸ್ವರ್ಗವನ್ನ ಕೊನೆಯ ಪುರುಷಾರ್ಥ ಅಂತ ಹೇಳಲಿಲ್ಲ. ಮಾವಿನ ಗಿಡದಲ್ಲಿ ಹೂ ಬಿಟ್ಟಿದ್ದು ಎಂಡಲ್ಲ, ಇನ್ನು ಮುಂದೆ ಹೋಗುತ್ತೆ ಅದು. ಒಂದು ಇವರಿಗೆ ಅವಸರ ಅರ್ಥ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಟ್ರು. ಅದರ ಫಲ ಏನಾಯ್ತು ಅಂದ್ರೆ ಹೀಗಾಯ್ತು. ನಮಗೊಂದು ಪ್ರಶ್ನೆ ಬಂತು, ಯಾತಕ್ಕೆ ತಪ್ಪು ತಿಳ್ಕೊಂಡ್ರೆ ಅವರೀಗ? ತಪ್ಪು ಕಾರಣ ಏನು ಅಂತ ಕೇಳಿದರೆ, ಕಾಮಾತ್ಮಾನಃ, ಅವರ ಕಾಮ ಬಯಕೆ ಬಲುಬೇಗ ಆಸೆ ಅವರಿಗೆ, ತಷ್ಟ ಕಿತ್ಕೊಂಡು ಬಿಟ್ರು. ಕೆಲವು ಅನೇಕ ಜನ ಇರ್ತಾರೆ ಹೂವಿನ ಸ್ಟೇಜ್ನಲ್ಲಿ ಕಿತ್ತವನು ಒಬ್ಬ, ಕೆಲವರು ಇನ್ನು ಮೊಳಕೆ ಸ್ಟೇಜ್ನಲ್ಲಿ ಕಿತ್ತುಬಿಟ್ರೆ ಏನು ಮಾಡಬೇಕಾಗ? ವ್ಯವಸಾಯ ಮಾಡೋಕ್ಕಿಂತ ಬಿತ್ತಿದ್ರು, ಒಳ್ಳೆ ಮಳೆಗಾಲ ಬಿತ್ತೋ ಕಾಲ ಬಿತ್ತು ಬಿಡ್ತಾರೆ, ಜೋಳನೋ ಯಾವುದೋ ಬಿತ್ತು ಬಿಡ್ತಾರೆ, ಇಷ್ಟತ್ರ ಬೆಳೆದು ಬಿಡುತ್ತೆ, ಖುಷಿಯಾಯ್ತು. ಎಲ್ಲ ಕಿತ್ತುಬಿಟ್ಟಾಗ ದನಕ್ಕೆ ಮೇಯಿಸಿಬಿಟ್ರೆ, ಹೊತ್ತು ಮೊಟ್ಟು ಮೇಯಿಸಿಬಿಟ್ರೆ ಎಷ್ಟು ಮೂರ್ಖನಾಗ್ತಾನಾಗ. ಅವನಿಗೆ ಹೂ ಇಲ್ಲ, ಹಣ್ಣಿಲ್ಲ, ಯಾತ್ರದ ಇಲ್ಲ, ಇಲ್ಲ, ಅವನಿಗೆ ಆ ಮಾಡ್ಕೊಂಡ್ಬಿಡ್ತಾನೆ. ಇವತ್ತು ಈ ರೀತಿ ಜನ ಇದ್ದಾರೆ. ಅಂದ್ರೆ ಶ್ರೇಷ್ಠವಾದಂತಹ ಮೋಕ್ಷ ಫಲವನ್ನ ಕೊಡ್ತಕ್ಕಂಥ ವೇದಗಳನ್ನ, ವೇದಗಳನ್ನ ವೃಕ್ಷ ಅಂತ ಇಲ್ಲಿ ಭಗವಂತ ಕರೆದಿಲ್ಲ, ಭಾಗವತ ಪುರಾಣದಲ್ಲಿ ಕರೀತಾರೆ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಭುವಿ ಭಾವುಕಾಹ. ಅಂದ್ರೆ ಭಗವದ್ಗೀತೆ ಭಾಗವತಗಳ ಸಂಬಂಧವನ್ನು ಗುರುತಿಸಬೇಕು ನಾವು. ಇಲ್ಲಿ ವೃಕ್ಷ ಅನ್ನ ಪದ ಉಪಯೋಗಿಸಲೇ ಇಲ್ಲ, ಅಲ್ಲಿ ವೃಕ್ಷ ಅಂತ ಪದ ಉಪಯೋಗಿಸಿದ್ದಾರೆ. ಎರಡು ಸೇರಿದಾಗ ಇಲ್ಲಿ ಪುಷ್ಪಿತ ಅನ್ನ ಮಾತಾಡಿದಾಗ ವೃಕ್ಷ ಬಂದು ಅಂದಷ್ಟು ಡಲ್ಲಿಗೆ. ವೇದಗಳು ವೃಕ್ಷ, ಸ್ವರ್ಗಾದಿಗಳು ಹೂವುಗಳು, ಮೋಕ್ಷವೇ ಫಲ. ಯಾರು ಮೋಕ್ಷದ ಫಲವನ್ನ ನಿರೂಪಣೆ ಮಾಡತಕ್ಕಂಥ ವೇದಗಳನ್ನು, ಸ್ವರ್ಗದ ಫಲವನ್ನ ಕೊಡ್ತಕ್ಕಂತಹ ಉಪದೇಶ ಮಾಡತಕ್ಕಂಥ ಗ್ರಂಥಗಳು ಅಂತ ಓದ್ತಾರೆಯೋ, ಅವರು ವೇದವನ್ನು ತಿಳಿದವರಲ್ಲ ಅಂತ ಭಗವಂತ ಹೇಳಿ. ವೇದವಾದ ರಥರೇ ಹೊರತು ವೇದ ರಥರಲ್ಲ. ಎರಡು ಗುಂಪಿನ ಎರಡು ಪದಗಳ ವ್ಯತ್ಯಾಸವನ್ನು ಗಮನಿಸಿದರೆ ಇಲ್ಲಿ ವಾದ ಅನ್ನೋ ಪದಕ್ಕೆ ಎಷ್ಟು ವಿಶಿಷ್ಟವಾದ ಅರ್ಥವನ್ನ ಭಗವಂತ ಇಟ್ಟುಕೊಂಡಿದ್ದಾನೆ. ಅದನ್ನ ಹೊರಗೆ ಹಾಕಿದ್ದು ಶ್ರೀಮದ್ ಆಚಾರ್ಯರು. ವೇದವಾದ ರಥರು ವೇದ ರಥರು, ವೇದವಾದಗಳನ್ನ, ವೇದದಿಂದ ಮೇಲ್ನೋಟಕ್ಕೆ ಬರತಕ್ಕಂಥ ಅರ್ಥಗಳನ್ನ ಪೂರ್ಣಾರ್ಥ ಅಂತ ತಿಳಿತಕ್ಕಂಥವರು, ಒಡೆಯರ ಅರ್ಥ ಅಂತ ತಿಳ್ಕೊಂಡವರೆಲ್ಲ ವೇದವಾದ ರಥರು. ಅವರಿಗೆ ವೇದಗಳು ಸ್ವರ್ಗ ಅನ್ನ ಒಂದು ಹೂವಿನ ಹಿಡಿದಾಗ ಕಾಣಿಸುತ್ತೆ ಹೊರತು ಮೋಕ್ಷ ಅನ್ನೋ ಫಲವನ್ನು ಹೇಳಿದಂತೆ ಅವರಿಗೆ ಕಾಣಿಸೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ವೇದವಾದ ರಥ ಪಾರ್ಥ ನಾಣ್ಯದ ಸ್ಥಿತಿವಾದಿನಃ. ಹೂ ಕಿತ್ತಿದ, ಇವತ್ತು ಗುಲಾಬಿ ಹೂವನ್ನು ಕಿತ್ತಬೇಕಾದ್ರೆ ಯಾಕೆ ಕಿತ್ತಿದೆ ಅಂದ್ರೆ, ಆಯ್ತಿದೆ ಕೊನೆ ಸ್ಟೇಜ್ ಬಿಟ್ಟರೆ ಹಾಗೆ ಒಣಗೋಗುತ್ತೆ ಅಷ್ಟೇ. ಇನ್ನು ಅದು ಕಿತ್ತದೆ ಹೋದ್ರೆ ಆ ಹೂವು ಇಲ್ಲ, ಎಲ್ಲ ಏನಿಲ್ಲ ಮಾಡ್ಕೊಂಡ್ಬಿಡ್ತಾನೆ ಅವೇ ಕಿತ್ತಬೇಕಾದ್ರೆ. ಇವನೇನ್ ಮಾಡಿದ್ದಾನೆ, ಹಣ್ಣಿನ ಮರದಲ್ಲಿ ಹೂ ಕಿತ್ತಿಬಿಟ್ಟು ಇದೇ ಕೊನೆ ಸ್ಟೇಜ್ ಅಂತ ತಿಳ್ಕೊಂಡ್ರೆ ಅದು ಭ್ರಮೆಯಾಯ್ತು. ಹಣ್ಣಿನ ಮರವನ್ನು ಹೂವಿನ ಸ್ಟೇಜ್ ಅಂತ ತಿಳ್ಕೊಂಡು ಅದನ್ನ ಅಲ್ಲಿಗೆ ಕಿತ್ತಿ ಹಾಕಿಬಿಟ್ರೆ ನಾಣ್ಯದ ಸ್ಥಿತಿವಾದಿನಃ, ಮುಂದೆ ಏನು ಇಲ್ಲೇ ಇಲ್ಲ, ಸ್ವರ್ಗವೇ ಕೊನೆ ಅಂತ ತಿಳ್ಕೊಂಡವ್. ಇವರ ಮೂಲಭೂತ ಎಂಥವರು ಇವರು ಅಂದ್ರೆ ಕಾಮಾತ್ಮಾನಃ ಸ್ವರ್ಗ ಪರಾಹ, ಸ್ವರ್ಗವನ್ನೇ ದೊಡ್ಡದು ಅಂತ ತಿಳ್ಕೊಂಡವರು. ಕಾಮಾತ್ಮನಃ ಬಯಕೆಯೇ ಅವರ ಸ್ವರೂಪದಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಅವರೆಲ್ಲ ರಜೋಗುಣದ ಜನಗಳವರೆಲ್ಲ ಕೂಡ, ಕಾಮರ ರಜೋಗುಣದ ಸಂಕೇತ. ಆದ್ದರಿಂದಾಗಿ ಅವರಿಗೆ ಫಲದ ಅಪೇಕ್ಷೆ ಇರತಕ್ಕಂಥ ಜನಗಳಿಗೆ ಮುಖ್ಯವಾದ ಫಲವು ಕಾಣಲಿಕ್ಕೆ ಬರದೇನೆ ಸ್ವರ್ಗವೇ ಪರ ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವರ್ಗ ಪರಾಹ, ಮೋಕ್ಷಪರರಾಗಲಿಲ್ಲ, ಸ್ವರ್ಗಪರರಾಗ್ತಾ ಇದ್ದಾರೆ. ಸ್ವರ್ಗಪರರಾಗಿ ಆ ರೀತಿ ನಡ್ಕೊಂಡು ಬಿಡ್ತಾರೆ. ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಆಹುಹು ಅಂತ ಅಲ್ಲಿಗನ್ವಯ. ಇವರು ವೇದ ಹೇಳ್ತಾ ಇದೆ ಭೋಗೈಶ್ವರ್ಯ ಗತಿಂ ಪ್ರತಿ, ಭೋಗವೇ ಭೋಗವನ್ನು ಸಂಪಾದನೆ ಮಾಡೋದು, ಐಶ್ವರ್ಯವನ್ನು ಸಂಪಾದನೆ ಮಾಡೋದೇ ದೊಡ್ಡ ಗತಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೇದಗಳನ್ನು ಓದಿದ್ದಕ್ಕೆ ಭೋಗ ಸಿಗಬೇಕು, ವೇದಗಳನ್ನು ಓದಿದ್ದಕ್ಕೆ ಸಂಪತ್ತು ಸಿಗಬೇಕು, ಇಷ್ಟೇ ಅವರ ಗುರಿ. ಮತ್ತೆ ಅವರು ಮಾಡ್ತಕ್ಕಂಥ ಕಾರ್ಯಗಳು ಎದ್ದು ಕಾಣೋದು ಯಾವುದು? ಕ್ರಿಯಾ ವಿಶೇಷ ಬಹುಲಾಂ, ಕರ್ಮಕ್ಕೆ ಪ್ರಾಧಾನ್ಯ, ಜ್ಞಾನಕ್ಕೆ ಪ್ರಾಧಾನ್ಯ ಇಲ್ಲ, ಕರ್ಮಕ್ಕೆ ಪ್ರಾಧಾನ್ಯ. ಕ್ರಿಯಾ ವಿಶೇಷ ಬಹುಲಾಂ ಜನ್ಮ ಕರ್ಮ ಫಲಪ್ರದಾಂ, ಜನ್ಮ ಕರ್ಮ ಫಲಪ್ರದಾಂ, ಜನ್ಮಪ್ರದ ಜನ್ಮ ಫಲಪ್ರದ ಕರ್ಮ ಫಲಪ್ರದ. ಉದಾಹರಣೆಗೆ ದೊಡ್ಡ ಯಾಗವನ್ನು ಮಾಡ್ತಾರೋ, ಮುಂದಿನ ಜನ್ಮ ರಾಜನಾಗಿ ಹುಟ್ಟಬೇಕು, ತಮಾಷೆಯಿಂದ ಮತ್ತೆ ಹುಟ್ಟಬೇಕು ಅಂತ ಕೇಳ್ತಾರೆ, ಅದು ತಮಾಷೆಯವರು. ಇಲ್ಲಿ ಬಂದವರು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಕೇಳಬೇಕು, ಪರೀಕ್ಷೆ ಬರಿತಾ ಇದ್ದಾನೆ ಹುಡುಗ, ಸರ್ ನೆಕ್ಸ್ಟ್ ಟೈಮ್ ನನಗೆ ಸೆಪ್ಟೆಂಬರ್ಗೆ ಹಾಕ್ತಾರೆ ಆರು ಮಲ್ಲಿ ಹಾಕಿ ಅಂತ ಕೇಳಿದರೆ ಪಾಸ್ ಆಗ ಇಡೇನೇ ಇಲ್ಲ ಅಂತ ಆಯ್ತಲ್ಲ ಅವನಿಗೀಗ, ಸೆಪ್ಟೆಂಬರ್ಗೆ ಆರು ಮಲ್ಲಿ ಹಾಕಿ ಅಂತ ಕೇಳಿದ್ರೆ ಅರ್ಥ ಏನು? ಈ ರೂಮ್ ಸಾಕಿನ ಮತ್ತೆ ಬರೋ ಪ್ರಶ್ನೆ ಬರಬಾರ್ದು. ಅದಕ್ಕೆ ಎಷ್ಟು ಒಳ್ಳೆ ಇದೆ, ರೋಗಿ ಆಸ್ಪತ್ರೆಯಿಂದ ಹೋಗಬೇಕಾದ್ರೆ ನೆಕ್ಸ್ಟ್ ಟೈಮ್ ಆ ವಾರ್ಡಿ ಬರ್ತೀನಿ ಅಂತ ಕೇಳಿ ಏನ್ ಮಾಡ್ಬೇಕು? ಇದಕ್ಕೆ ರೋಗ ವಾಸಿ ಆಗೋ ಕಾನ್ಸೆಪ್ಟೇ ಇಲ್ಲ ಅವನು. ವಾರ್ಡ್ ಚೇಂಜ್ ಮಾಡ್ಕೊಳ್ಳೋಕು ಆಸ್ಪತ್ರೆ ಸೇರೋದಿಲ್ಲ, ರೋಗ ವಾಸಿ ಮಾಡ್ಕೊಳ್ಳೋಕೆ ಆಸ್ಪತ್ರೆ ಸೇರಬೇಕು. ಅದಕ್ಕೆ ಜನ್ಮ ಕರ್ಮ ಫಲಪ್ರದಾಂ, ಈ ಹುಟ್ಟು ಸಾವುಗಳು ನಮ್ಮ ಬಿಡದ ಇದೇ ಬಂಧನ ಅಂತ ಕರೆದಿದ್ದೆ ಅಲ್ಲಿ. ಹುಟ್ಟು ಸಾವುಗಳೇ ಬಂಧನ, ಅವ್ರು ಕೇಳ್ತಕ್ಕಂಥ ಫಲ ನಮ್ಮ ಮುಂದೆ ರಾಜನಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ ಕೇಳಿಬಿಟ್ರೆ ಆಗಿದ್ದೇನೀಗ? ಅಂದ್ರೆ ಹುಟ್ಟನ್ನು ತಪ್ಪಿಸಿಕೊಳ್ಳೋದ್ರ ಬದಲು ಸಿಕ್ಕಾಕೊಳ್ತಾ ಇದ್ದಾರೆ ಅವನೀಗ. ಮತ್ತೆ ಕಷ್ಟನೋ ತುಂಬಾ ಹೆಚ್ಚು, ಕ್ರಿಯಾ ವಿಶೇಷ ಬಹುಲಾಂ, ಕ್ರಿಯೆ ಹೆಚ್ಚು ಜ್ಞಾನ ಕಡಿಮೆ. ಇವತ್ತು ನಮಗೆಲ್ಲ ಲೋಕದಲ್ಲೇ ಅರ್ಥ ಆಗುತ್ತೆ. ಸೊ ವರ್ಕರ್ಸ್ ಇರ್ತಾರೆ ಪಾಪ, ಡೈಲಿ ವೇಜ್ ಕೆಲಸ ಮಾಡ್ತಿರ್ತಾರೆ, ಫಿಸಿಕಲ್ ಸ್ಟು ಸಿಕ್ಕಾಬಿಟ್ಟು ಫಿಸಿಕಲ್ ವರ್ಕ್ ಮಾಡ್ತಾರೋ, ಇಂಟೆಲೆಕ್ಚುಯಲ್ ವರ್ಕ್ ಇಲ್ಲೇ ಇಲ್ಲ. ಅದು ಕ್ರಿಯಾ ವಿಶೇಷ ಬಹುಲಾಭ, ಇಲ್ಲಿ ಕರ್ಮ ಜಾಸ್ತಿ ಜ್ಞಾನ ಕಡಿಮೆ. ಇನ್ನು ದೊಡ್ಡ ಆಫೀಸರ್ ಏನ್ ಮಾಡ್ತಾನೆ, ಟೇಬಲ್ ಬಿಟ್ಟು ಅಲ್ಲೇ ಕೂತಿರ್ತಾನೆ ಅಷ್ಟೇ ಅವನು, ಅವನಿಗೆ ಕೂಡ ಸಂಬಳಕ್ಕೆ ಎಷ್ಟು ವ್ಯತ್ಯಾಸ ಇದೆ ಈಗ? ಅವನಿಗೆಲ್ಲ ಕ್ರಿಯಾ ವಿಶೇಷ ಅಲ್ಲ, ಎಲ್ಲ ಜ್ಞಾನ ವಿಶೇಷ ಬಹುಲ. ಜ್ಞಾನ ಬಾಹುಲ್ಯ ಅಲ್ಲಿದೆ, ಕ್ರಿಯಾಬಾಹುಲ್ಯ ಇಲ್ಲಿದೆ. ಮೀಮಾಂಸಕರು ವೇದಗಳನ್ನು ಅರ್ಥ ಮಾಡಿಕೊಂಡಿದ್ದು ಕ್ರಿಯಾಬಾಹುಲ್ಯದ ಒಂದು ಉಪದೇಶವನ್ನು ಅರ್ಥ ಮಾಡಿಕೊಂಡು, ಮತ್ತೆ ಹುಟ್ಟು ಮೊದಲಾದವುಗಳನ್ನು ಕೊಡುತ್ತೆ ಅಂತ ಅರ್ಥ ಮಾಡಿಕೊಂಡು, ಭೋಗೈಶ್ವರ್ಯ ಪ್ರತಿಗೆ ಸಾಧನ ಅಂತ ಅರ್ಥ ಮಾಡಿಕೊಂಡು, ಇವರೆಲ್ಲರೂ ಕೂಡ ಯಾತಕ್ಕೆ ಮಾಡಿಕೊಂಡ್ರೆ ಅವಿಪಶ್ಚಿತ, ತಿಳುವಳಿಕೆ ಇಲ್ಲದವರು ಅಂತ ಕರೀತಾರೆ. ವಿಪಶ್ಚಿತ್ ಅಂದ್ರೆ ಪಂಡಿತ ಜ್ಞಾನಿ ಅಂತ ಅರ್ಥ. ಅವಿಪಶ್ಚಿತ್ ಅಂದ್ರೆ ಜ್ಞಾನಿಗಳಲ್ಲ ಇವರು, ಜ್ಞಾನಿಗಳಿಲ್ಲ. ಅದಕ್ಕೆ ಹೇಳಲಿಲ್ಲ ಹಣ್ಣಿನ ಗಿಡದಲ್ಲಿ ಹೂ ಕಿತ್ಕೊಂಡು ಬಂದ್ಬಿಟ್ರೆ, ಕಿತ್ಕೊಂಡು ಒಂದು ಜನ ಮೊದಲು ಬೈತಾರೆ ದಡ್ಡ ಅಂತ ಫಸ್ಟ್ ಹೇಳ್ತಾರೆ, ನೀವು ತಿಳುವಳಿಕೆ ಇಲ್ಲ ನಿನಗೀಗ. ಅದನ್ನೇ ಭಗವಂತ ಹೇಳಿ, ವೇದಗಳಂತ ಶ್ರೇಷ್ಠವಾದ ಗ್ರಂಥಗಳನ್ನ ಕ್ಷುದ್ರವಾಗಿರ್ತಕ್ಕಂತ ಸ್ವರ್ಗ ಫಲವನ್ನು ಹೇಳುತ್ತೆ ಅಂತ ತಿಳ್ಕೊಂಡ್ರೆ ಅದು ನಿಜವಾಗ್ಲೂ ಜ್ಞಾನಿಗಳು ಹೇಗಾಗ್ತಾರೆ ಅವರು ಯೋಚನೆ ಮಾಡಿ. ಸ್ವರ್ಗದ ಫಲವನ್ನು ವೇದ ಅಂಬುದು ಅನಾದಿ ನಿತ್ಯ, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ವೇದಗಳು ಅನಾದಿ ನಿತ್ಯವಾದವು, ಅನಾದಿ ನಿತ್ಯಗಳಾದ ವೇದ ಸ್ವರ್ಗವನ್ನು ಫಲವನ್ನ ಬೋಧಿಸುತ್ತೆ ಅಂತ ಹೇಳಿದರೆ, ಸ್ವರ್ಗ ಎಂಥದ್ದು? ಚೀನೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಅನಿತ್ಯವಾದದ್ದು. ಅನಿತ್ಯವಾದ ಫಲವನ್ನ ನಿತ್ಯವಾದ ವೇದ ಹೇಳುತ್ತೆ ಅಂದ್ರೆ ಇದೆಂಥದ್ದು ಉದ್ದಾಗಾಯ್ತು? ಈಗ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ಈಗ ಕಷ್ಟಪಟ್ಟಕ್ಕೆ ಟೆಂಪ್ರರಿ ಜಾಬ್ ತಗೊಂಡಾಗಾಯ್ತಷ್ಟೇ, ಪರ್ಮನೆಂಟ್ ಜಾಗ ಸಿಗೋ ಅವಕಾಶ ಇದ್ದ ಕಾಲಕ್ಕೆ ಅದನ್ನ ಬಿಟ್ಟು ಟೆಂಪ್ರರಿ ಜಾಬ್ ತಗೊಂಡ ದಡ್ಡನಾಗ್ತಾನೆ. ಈಗ ಆ ಕಂಪನಿನೇ ಟೆಂಪ್ರರಿ ಯಾರು ಯೋಚನೆ ಇರಲಿಲ್ಲ, ಆದ್ರೆ ಪರ್ಮನೆಂಟ್ ಆಗಿರೋರು ಟೆಂಪ್ರರಿ ಕೆಲಸದವರು ದಡ್ಡ ಆಗ್ತಾನೆ. ವೇದಗಳು ನಿತ್ಯ ವಾಕ್ಯಗಳು, ಅನಾದಿ ನಿಧನ ನಿತ್ಯ ವಾಗುತ್ಸೃಷ್ಟ ಸ್ವಯಂಭುವ, ವೇದಗಳನ್ನು ಅನಾದಿ ನಿಧನ ನಿತ್ಯ ಅಂತ ಕರೆದಿದ್ದಾರೆ. ಅದಕ್ಕೆಂದೂ ಹುಟ್ಟಿಲ್ಲ, ಎಂದೂ ಸಾವಿಲ್ಲ, ಎಂದೂ ಬದಲಾವಣೆಯೇ ಇಲ್ಲ ಅಂತ ವಿಚಿತ್ರವಾಗಿರತಕ್ಕಂಥ ಶಾಸ್ತ್ರ ವೇದಶಾಸ್ತ್ರ. ತುಂಬಾ ಜನಕ್ಕೆ ವೇದಗಳ ಪರಿಚಯ ಇರೋದಿಲ್ಲ. ವೇದಗಳಲ್ಲಿ ಯಾವ ಕಾಲಕ್ಕೂ ಬದಲಾವಣೆಯೇ ಇಲ್ಲ, ಅದೇ ರೀತಿ ಇರಬೇಕದು. ವೇದಗಳು ಲೌಕಿಕ ಗ್ರಂಥಗಳು ಬದಲಾವಣೆ ಆಗಬಹುದು, ಆದರೆ ವೇದಗಳಲ್ಲಿ ಬದಲಾವಣೆಯೇ ಇಲ್ಲ. ಅದಕ್ಕೆ ಹುಟ್ಟು ಅಂತಿಲ್ಲ, ಅದಕ್ಕೆ ಸಾವು ಅಂತಿಲ್ಲ. ಸದಾಕಾಲವೂ ಕೂಡ ಶಶ್ವದೇಕ ಪ್ರಕಾರ ವಾಕ್ ಅಂತ ಕರೀತಾರೆ. ಶಶ್ವದೇಕ ಪ್ರಕಾರ ವಾಕ್, ಶಶ್ವತ್ ಅಂದ್ರೆ ಯಾವಾಗಲೂ ಸಹ, ಒಂದೇ ರೀತಿಯಲ್ಲಿ ಇರತಕ್ಕಂಥದ್ದು ವೇದಗಳ ವೈಶಿಷ್ಟ್ಯ. ಅಂದ್ರೆ ನಿತ್ಯ ಅಂದ್ರೆ ಆ ರೀತಿ ನಿತ್ಯ. ಆದ್ರಿಂದ ವೇದಗಳಿಗೆ ಆಮ್ನಾಯ ಅಂತ ಇನ್ನೊಂದು ಹೆಸರಿದೆ, ಆಮ್ನಾಯ ಅಂತ ವೇದಗಳನ್ನು ಕರೀತಾರೆ. ಯಾತಕ್ಕೆ ಅಂದ್ರೆ ಆಮ್ನಾಯ ಅನನ್ಯಥಾ ಪಾಠ, ಅನ್ಯಥಾ ಪಾಠ ಎಂದೂ ಅದಕ್ಕಿಲ್ಲ. ಪಾಠ ಅಂದ್ರೆ ರೀಡಿಂಗ್ ವರ್ಷನ್ನು ಎಂದು ಚೇಂಜ್ ಆಗೋದೇ ಇಲ್ಲ. ಇಷ್ಟು ನಿತ್ಯವಾದದ್ದು ವೇದಶಾಸ್ತ್ರ. ಅಂಥ ವೇದಶಾಸ್ತ್ರಗಳಿಂದ ಸ್ವರ್ಗ ಅಂತಕ್ಕಂತಹ ನಶ್ವರ ಫಲವನ್ನು ಪಡೆಯುವಕ್ಕೆ ಇವನು ಹೊರಟಿದ್ದಾನೆ ಅಂತ ಕೇಳಿದ್ರೆ ದಡ್ಡ ಅಂತ ಆಯ್ತಲ್ಲ, ಇನ್ನೇನ್ ಬೇಕಾದಕ್ಕಿಂತ? ಏನು ಅವನು ವಿವೇಕವೇ ಇಲ್ಲ. ಆದ್ರಿಂದ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ, ವದಂತಿ ಅಲ್ಲ ಪ್ರವದಂತಿ. ಅವರ ಕೊನೆಯ ಮಾತೇ ಅಷ್ಟು, ಕೊನೆಯದಾಗಿ ತೀರ್ಮಾನಕ್ಕೆ ಬಂದಿದ್ದೆ ಅಷ್ಟು, ಇನ್ನು ಮುಂದೆ ಹೇಳ್ತಾರೆ ಅಂತ ಹೇಳಾಗಿಲ್ಲ. ಇನ್ನೇನು ಹೇಳ್ತಾರೆ ಕಾಯ್ಕೊಂಡ್ರೆ ಮೂದಾಗಲೇ, ಅಂದ್ರೆ ಅದೇ ಕೊನೆ ಅಂತ ಭಾವಿಸಿ ಬಿಟ್ಟಾಗಿದೆ ಈಗಾಗಲೇನೆ. ಮತ್ತೆ ಅವರೆಲ್ಲ ಕೂಡ ವೇದವಾದ ರಥ ಪಾರ್ಥ ನಾಣ್ಯದ ಸ್ಥಿತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗ ಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಆಹುಹು ಅಂತ ಅಲ್ಲಿಗೆ ಅನ್ವಯ. ಈ ರೀತಿ ತತ್ತುಳ್ಕೊಂಡಿದ್ದಾರೆ, ಆ ತಪ್ಪು ತಿಳುವಳಿಕೆಯಿಂದ ಪ್ರಯೋಜನ ಇಲ್ಲ. ಆದ್ದರಿಂದ ನಾನು ಹೇಳ್ತಕ್ಕಂಥ ಮೋಕ್ಷಕ್ಕೂ ಅವರು ಹೇಳ್ತಕ್ಕಂಥ ಸ್ವರ್ಗಕ್ಕೂ ವಿರೋಧ ಬರುತ್ತೆ ಅಂತ ಕೇಳಿದರೆ, ಇದು ತಿಳಿದವರ ಮಧ್ಯೆ ಬಂದ ವಿರೋಧ ಅಲ್ಲ. ನಾನು ತಿಳಿದು ನಾನು ಹೇಳ್ತಾ ಇದ್ದೇನೆ, ತಿಳಿಯದೆ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ತಪ್ಪು ತಿಳುವಳಿಕೆನೆ ಹೊರತು ಅದೂ ಒಂದು ಭಾಗ ಅಂತ ಭಾವಿಸಬೇಡ ಅಂತ ಹೇಳಿಬಿಡ್ತಾರೆ. ಇದನ್ನು ಗಮನಿಸಬೇಕು. ನಿನ್ನೆ ಹೇಳಿದ್ದೇನೆ, ವೇದಗಳಲ್ಲಿ ಎರಡು ಭಾಗ ಅಂತ ಇಲ್ಲ. ಅಂದ್ರೆ ಪರಮಾತ್ಮನ ಹೇಳ್ತಕ್ಕಂಥ ಭಾಗ ಒಂದು, ಕರ್ಮವನ್ನು ಹೇಳ್ತಕ್ಕಂಥ ಭಾಗ ಒಂದು. ಇದರಲ್ಲಿ ಕರ್ಮದ ವಿಚಾರ ಬಂದಲ್ಲಿ ಭಗವಂತನ ವಿಚಾರ ಇಲ್ಲ, ಭಗವಂತನ ವಿಚಾರ ಬಂದಲ್ಲಿ ಕರ್ಮದ ವಿಚಾರ ಇಲ್ಲ. ಇದು ಕರ್ಮಕ್ಕಷ್ಟೇ ಒಂದು ಭಾಗ ಮೀಸಲು, ಜ್ಞಾನಕ್ಕಷ್ಟೇ ಮತ್ತೊಂದು ಭಾಗ ಮೀಸಲು ಅಂತ ಯಾರು ಹೇಳ್ತಾರೆ ಅದು ಎಂದೂ ಕೂಡ ವೇದ ಒಪ್ಪಿದ ವಿಭಾಗ ಅಲ್ಲ. ದುರ್ದೈವ ಅಂದ್ರೆ ತುಂಬಾ ಜನ ಮತಾಚಾರ್ಯರುಗಳೇ ಅಂತ ವಿಭಾಗ ಮಾಡಿಬಿಟ್ರು. ಜ್ಞಾನಕಾಂಡ ಕರ್ಮಕಾಂಡ ಅಂತ ಎರಡು ಭಾಗ ಮಾಡಿ ಕರ್ಮಕಾಂಡ ಅನ್ನೋದು ಬೇರೆಯವರಿಗೆ, ಜ್ಞಾನಕಾಂಡ ಮಾತ್ರ ಮುಮುಕ್ಷುಗಳಿಗೆ ಅಂತೇಳಿ ಭಾಗ ಮಾಡಿ ಹಾಕಿಬಿಟ್ರು. ತಪ್ಪು. ಅದಕ್ಕೆ ಆಚಾರ ಹೇಳ್ತಾರೆ ಎಲ್ಲ ವೇದಗಳು ಕೂಡ ಒಂದು ಯೂನಿಟ್, ಅದು ಒಂದು ಎಲ್ಲ ವೇದಗಳು ಒಂದೇ ಯೂನಿಟ್. ಅದನ್ನು ಹೇಳೋದೆಲ್ಲ ಭಗವಂತನ ವಿಚಾರವೇ ಹೊರತು ಅದರಲ್ಲಿ ಬರೀ ಕರ್ಮ ಹೇಳ್ತಕ್ಕಂಥ ಭಾಗ ಇದೆ ಅಂತ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಈ ಮಾತು ನಮ್ಗೆ ಹೇಳಿದಾಗ ಒಂದು ಸಂಶಯ ಬರದು. ಆಚಾರ್ಯರ ದೃಷ್ಟಿ ವೇದಗಳ ಬಗ್ಗೆ ಕರ್ಮಕಾಂಡ ಪರವಾದ ವೇದ ಅಂತ ಒಂದಿಲ್ಲ ಅಂತ ಹೇಳಿಬಿಟ್ರು. ಉಳಿದ ಆಚಾರ್ಯ ಮಾತನ್ನ ಹೇಳಿದ್ರು, ಹೌದು ಕರ್ಮಕಾಂಡ ಪರ ವಾಕ್ಯಗಳು ಉಂಟು ಅಂತ ಹೇಳಿದ್ರು. ಹಾಗೆ ಯಾರು ಸರಿ? ಈಗ ಆಚಾರ್ಯರು ಹೇಳಿದ ಮಾತು ಸರಿನೋ, ಉಳಿದವರು ಹೇಳಿದ ಮಾತು ಸರಿನೋ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ ಇದು ನಾವು ಹೇಳಿದ ಮಾತಲ್ಲ, ಭಗವದ್ಗೀತೆಯನ್ನೇ ಮುಂದೆ ಓದಿ, ಭಗವಂತನೇ ಹೇಳ್ತಾನೆ ಮಾತನ್ನ. ವೇದಗಳಲ್ಲಿ ಎರಡು ಭಾಗ ಇಲ್ಲ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, 15ನೇ ಅಧ್ಯಾಯ ಯಾರು ಓದಿರೋದಿಲ್ಲ? ಅಷ್ಟು ಪ್ರಸಿದ್ಧವಾದ 15ನೇ ಅಧ್ಯಾಯ ಭಗವಂತ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಎಲ್ಲ ವೇದಗಳಿಂದ ನಾನೇ ಪ್ರತಿಪಾದ್ಯನಾಗಿದ್ದೇನೆ ಅಂತ ಹೇಳಿದಾಗ ವೇದಗಳಲ್ಲಿ ಎರಡು ಭಾಗ ಅಂತ ಒಪ್ಪಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರು ಗೀತೆಗೆ ಭಾಷ್ಯ ಬರೀಬೇಕಾದ್ರೆ, ತಾತ್ಪರ್ಯ ಹೇಳಬೇಕಾದ್ರೆ ಗೀತೆಯ ವಾಕ್ಯಗಳನ್ನೇ ಉಪಯೋಗ ಮಾಡ್ತಾರೆ. ಆದ್ದರಿಂದ ನಮಗೆ ನಿಸ್ಸಂದಿಗ್ಧವಾಗಿ ಅತ್ಯಂತ ಖಚಿತವಾಗಿ ಭಗವದ್ಗೀತೆಯ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಅರ್ಜುನ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತಕೃತ್ ವೇದವಿದೇವ ಚಾಹಂ, ಇದೆಲ್ಲ ಸ್ಪಷ್ಟ ಭಗವದ್ಗೀತೆಯ ಮಾತುಗಳು. ಎಲ್ಲ ವೇದಗಳು ಭಗವಂತನ ಹೇಳುತ್ತೆ ಎಂದ ಮೇಲೆ ಭಗವಂತನ ಹೇಳದ ವೇದಗಳು ಅನ್ನೋ ಕಲ್ಪನೆ ನೀವು ಮಾಡಿಕೊಳ್ಳಿ, ಅದು ಭಗವದ್ಗೀತೆ ಒಪ್ಪಿದ ಕಲ್ಪನೆ ಅಲ್ಲ. ಆದ್ರಿಂದ ವೇದವಾದರಥರು ಅಂದ್ರೆ ವೇದರಥರು ಒಂದು ಬೇರೆ, ವೇದದ ಆಪಾತಾರ್ಥವನ್ನು ತಿಳಿದವರು ಅನ್ನೋರು ಬೇರೆ. ಅವರಿಗೆ ಸ್ವರ್ಗವೇ ಪುರುಷಾರ್ಥವಾಗಿ ಕಾಣುತ್ತೆ ಹೊರತು ಬೇರೆ ಕಾಣೋದಿಲ್ಲ. ಯಾಕೆ ಹೀಗೆ ಅಂತ ಮುಂದೆ ಅವರು ತಿಳುವಳಿಕೆ ಇರದವರು ಅಂತ ಹೇಳಿ ಆಯ್ತು. ಆದರೆ ಏನು ಕಾರಣ ಇವರಿಗೆ, ಯಾತಕ್ಕೆ ಹೀಗಾಗತ್ತೆ? ಶ್ರೇಷ್ಠವಾದ ಭಗವದ್ವಿಚಾರವನ್ನ ಹೇಳ್ತಕ್ಕಂಥ ವೇದಗಳಲ್ಲಿ ಭಗವದ್ವಿಚಾರವನ್ನ ಗುರುತಿಸದೆ ಹೋಗ್ಲಿಕ್ಕೆ ಏನು ಕಾರಣ? ಅದು ಭಗವಂತ ಕಾರಣ ಕೊಡ್ತಾನೆ. ಆ ಕಾರಣ ಗೊತ್ತಾದರೆ ನಾವು ಕೂಡ ಶಾಸ್ತ್ರಗ್ರಂಥ ಓದಬೇಕಾದರೆ ಎಲ್ಲಿ ತಪ್ಪುತ್ತೇವೆ ಎಂಬುದನ್ನು ತಿಳಿಸಿಕೊಡ್ತಾನೆ. ಅವರು ಯಾತಕ್ಕಾಗಿ ತಪ್ಪು ತಿಳಿತಾರೆ ಗೊತ್ತಾ ಅರ್ಜುನ? ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಅತಿ ಶ್ರೇಷ್ಠವಾದಂತಹ ಉತ್ತರ ಇದೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಬುದ್ಧಿ ಸಮಾಧೌ ನ ವಿಧೀಯತೆ, ಬುದ್ಧಿ ಅವರ ಬುದ್ಧಿ ಸಮಾಧೌ ಸರಿಯಾದಂತಹ ಒಂದು ನಿಶ್ಚಯವನ್ನು ಹೊಂದಲಿಕ್ಕೆ ನಾವಿಧೀಯತೆ ಸಮರ್ಥವಾಗೋದಿಲ್ಲ. ಅವರ ಬುದ್ಧಿ ಸರಿಯಾದ ಒಂದು ನಿಶ್ಚಯ ಜ್ಞಾನವನ್ನು ಹೊಂದಲಿಕ್ಕೆ ಖಚಿತವಾದ ತಾತ್ಪರ್ಯವನ್ನು ತಿಳಿಲಿಕ್ಕೆ ಸಮರ್ಥವಾಗೋದಿಲ್ಲ. ಯಾರ ಬುದ್ಧಿ ಅಂದ್ರೆ ಇಂಥವರ ಬುದ್ಧಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ, ಇವರು ಓದಬೇಕಾದ ದೃಷ್ಟಿಕೋನ ಏನಿದೆ ಗೊತ್ತೇನೆ ಇವರಿಗೆ? ವೇದ ಏನ್ ಹೇಳುತ್ತೋ ಅದನ್ನು ಕೇಳಬೇಕು ಅಂತಿಲ್ಲ, ತಮ್ಮದೇ ಮನಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೀಗ. ಭೋಗೈಶ್ವರ್ಯ ಪ್ರಸಕ್ತಾನಾಂ, ಭೋಗದಲ್ಲಿ ಪ್ರಸಕ್ತಿ, ಐಶ್ವರ್ಯದಲ್ಲಿ ಪ್ರಸಕ್ತಿ. ಭೋಗ ಬೇಕು ಅಂತ ಅಪೇಕ್ಷೆ, ಐಶ್ವರ್ಯ ಬೇಕು ಅಂತ ಅಪೇಕ್ಷೆ ಅಷ್ಟೇ ಹೊರತು ಅವರಿಗೆ ದೇವರು ಬೇಕು ಅಂತ ಅಪೇಕ್ಷೆನೇ ಇಲ್ಲ. ಆದ್ರಿಂದ ಅರ್ಥ ಆಗೋ ಚಾನ್ಸಸ್ಸೇ ಇಲ್ಲ. ನಮ್ಗೆ ಅರ್ಥ ಮಾಡಿಕೊಂಡ್ರೆ ವೇದಗಳ ತಪ್ಪಲ್ಲ ಇದು, ವೇದಗಳನ್ನು ನೋಡ್ತಕ್ಕಂಥ ಇವರೊಳಗೆ ತುಂಬಿರತಕ್ಕಂಥ ದೋಷ ಇದು. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ, ಆ ಭೋಗೈಶ್ವರ್ಯಗಳು ಪ್ರಸಕ್ತರಾಗಿದ್ದಾರೆ, ಅವರ ಮನಸ್ಸೆಲ್ಲ ಆ ಕಡೆ ಎಳೆಯಲ್ಪಟ್ಟಿದೆ. ಈಗಾಗಲೇ ಭೋಗಗಳ ಕಡೆಗೆ ಐಶ್ವರ್ಯದ ಕಡೆಗೆ ಮನಸ್ಸು ಎಳೆಯಲ್ಪಟ್ಟಾಗಿದೆ ಈಗ. ಆದ್ರಿಂದನೇ ವ್ಯವಸಾಯಾತ್ಮಿಕ ಬುದ್ಧಿ, ಒಳ್ಳೆ ಪರಿಷ್ಕೃತವಾದಂತಹ ವಿಚಾರ ಸರಣಿ ಸಮಾಧೋ ನಾ ವಿಹೀಯತೆ, ಭಗವಂತನ ಚಿಂತನೆ ಮಾಡೋ ಮಟ್ಟಕ್ಕೆ ಹೋಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಭಗವಂತನ ಚಿಂತನೆ ಮಾಡೋ ಮಟ್ಟಕ್ಕೆ ಹೋಗೋದೇ ಇಲ್ಲ. ಎಷ್ಟು ಸರಿಯಾದ ಮಾತಿದು. ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಓದೋದನ್ನೇ ತಗೊಳ್ಳಿಬೇಕಾದ್ರೆ ನೂರಕ್ಕೆ 96 ಜನನ ಕೇಳಿ. ಯಾಕೆ ಓದಿ ಅಂತ ಕೇಳಿದ್ರೆ ಹುಚ್ಚಾಪಟ್ಟೆ ಸುಖವಾಗಿರ್ಬೋದು, ಮನೆ ಕಟ್ಟಿಸಬಹುದು, ಆರಾಮಾಗಿರ್ಬೋದು, ತುಂಬಾ ಸಮಾಜಕ್ಕೆ ಉಪಕಾರ ಮಾಡುವುದು ಉತ್ತರ ಎಷ್ಟನ ಕೊಡ್ತಾರೆ ಅದಕ್ಕೆ. ರೋಗಿಗಳು ರೋಗವಾಸಿ ಮಾಡ್ತೇನೆ, ಸಮಾಜಕ್ಕೆ ಒಳ್ಳೆಯದು ಮಾಡ್ತೇನೆ, ಈ ಉತ್ತರ ಕೊಡೋ ಜನಗಳ ಸಂಖ್ಯೆ ತುಂಬಾ ಕಡಿಮೆ. ತುಂಬಾ ಜನ ಹೇಳೋದೇನು, ಬೇಸ್ ಆರಾಮ ಕೆಲಸ ಸಿಗುತ್ತೆ, ಸುಖವಾದ ಜೀವನ ಮಾಡಿಕೊಂಡಿರಬಹುದು, ಜನ ಯಾವಾಗಲೂ ಬರ್ತಾನೆ ಇರ್ತಾರೆ, ನಿರುದ್ಯೋಗದ ಸಮಸ್ಯೆ ಬರಲಿಕ್ಕೇ ಇಲ್ಲ, ಈ ತರ ಯೋಚನೆ ಮಾಡ್ತಾರೆ ಅಂದ್ರೆ ಅಪೇಕ್ಷರದಲ್ಲಿ ಯಾಕೆ ಈಗ ಗೊತ್ತಿರೋದು ಮೆಡಕಲ್ಲೇ. ಆ ದೃಷ್ಟಿಯೆಲ್ಲ ರೋಗವಾಸಿ ಮಾಡೋದ್ರ ಬಗ್ಗೆ ಇಲ್ಲ, ಧನ ಸಂಪಾದನೆ ಬಗ್ಗೆ ಮಾತ್ರ ಇದೆ ಅವರಿಗೆ. ಆ ಇನ್ನೊಬ್ಬ ಏನ್ ಮಾಡ್ತಾನೆ, ಕಷ್ಟಪಟ್ಟು ಓದ್ತಾನೆ. ಯಾಕೈ ಅಂತ ಕೇಳಿದ್ರೆ, ನಾ ರೋಗಿಗಳನ್ನ ನೋಡಿದೆ, ಅಯ್ಯೋ ಪಾಪ ಅನ್ಸುತ್ತೆ, ಏನಾರು ಮಾಡಬೇಕು ಅಂತ ಅನಿಷ್ಟು. ಅವ್ರ ಔಷಧಿ ಕೊಡಿಸಿ ಇನ್ನೊಬ್ಬರ ಕೈಲಿ ಕೊಡಿಸೋದಕ್ಕಿಂತ ನಾನೇ ಕೊಡ ಹಾಗಾಗಿಬಿಟ್ರೆ ಎಷ್ಟು ಉಪಕಾರ ಮಾಡಬಹುದು. ಅದಕ್ಕೆ ಬಂದೆ ಅಂತ ಹೇಳಿ ದೃಷ್ಟಿಕೋನನೇ ಬೇರೆ ಅವನಿಗೆ, ಧನಗಳ ದೃಷ್ಟಿಕೋನನೇ ಅವನಿಗಿಲ್ಲ, ದೃಷ್ಟಿಕೋನ ರೋಗವಾಸಿ ಮಾಡಬೇಕು ಅಂತ ಮಾತ್ರ ಇದೆ. ನಮ್ಮಲ್ಲೇ ಎರಡು ಭಾಗ ಸ್ಪಷ್ಟ ಕಾಣ್ತಾ ಇದ್ದೇವೆ. ವೇದ ಓದಲ್ಲಿ ಎರಡು ಭಾಗ ಇದೆ ಎಂಬುದು ಬಿಳಿ, ನಮ್ಮಲ್ಲೇ ಎರಡು ಭಾಗ ಇದೆ. ಈಗ ಎಷ್ಟೋ ಎಸ್ ಎಲ್ ಸಿ ಓದ್ತಿರ್ಬೇಕಾದ್ರೇನೆ ಓದ್ಬಿಟ್ಟು ಖುಷಿಯಲ್ಲಿ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬಿಡ್ತಾನೆ, ಏನು ಫಸ್ಟ್ ಕ್ಲಾಸ್ ಬರುತ್ತೆ ಅವೆಲ್ಲ ಇಲ್ಲ ಪಾಸ್ ಆಗುತ್ತೆ ಅಂತ ಹೇಳ್ತಾನೆ ಅಷ್ಟೇ, ಪಾಸ್ ಆಗುತ್ತೆ ಅಷ್ಟೇ. ಯಾಕೆ ನನಗೆ ಅಷ್ಟೇ ಬೇಕಾಗಿತ್ತು ಅಂತ, ಮತ್ತೆ ಜಾಸ್ತಿ ಹೇಳೇನೇ ಇಲ್ಲ, ನನಗೆ ಅಷ್ಟೇ ಬೇಕಾಗಿತ್ತು. ಎಸ್ ಎಲ್ ಮ್ಯಾಟ್ರಿಕ್ ಆದ ಅಂತ ಅನ್ಸ್ಕೊಂಡ್ಬಿಟ್ರೆ ಮುಗಿದಿರುತ್ತೆ ಅಷ್ಟೇ, ನಿಮಗೆ ಕೆಲವರು ಗ್ರಾಜುಯೇಟ್ ಅಂತ ಅನ್ಸ್ಕೊಂಡ್ರೆ ಸಾಕಷ್ಟೇ, ಅದು ಬೇರೆ ಏನು ಬೇಕಿಲ್ಲ. ಅವನು ಏನಿರೋದೇ ಅಷ್ಟು ಪಾಪ. ಕೆಲವರು ಫಸ್ಟ್ ಕ್ಲಾಸ್ ಬಂದು ವಿತರಣೆ ಮಾಡ್ಕೋತಾರೆ, ಫಸ್ಟ್ ಕ್ಲಾಸ್ ಬಂದಿರ್ತಾನೆ ವಾಪಸ್ ತಗೋತಾರೆ, ಅದಕ್ಕೆ ನನಗೆ ಇನ್ನೂ ಸಾಲದು, ನನಗೆ ರ್ಯಾಂಕ್ ಬರಬೇಕಾಗಿತ್ತು, ಆ ಕೋರ್ಸ್ಗೆ ಮಾರ್ಕ್ ಸಾಲದು ಒಂದು ವಿತರಣೆ ಮಾಡ್ಕೊಂಡ್ಬಿಡ್ತಾರೆ. 60 to 60 ಬರ ಪ್ರಯೋಜನ 90 ಮೇಲೆ ಬರಬೇಕಾಗಿತ್ತು ನನಗೆ. ನೋಡಿ, ಇವನ್ ದೃಷ್ಟಿ ಹೇಗಿದೆ, ಅವನ ದೃಷ್ಟಿ ಹೇಗಿದೆ. ಅದು ಒಂದೇ ಕೋರ್ಸೇ, ಆ ಕೋರ್ಸ್ ಹೋದ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಆದ್ರಿಂದನೇ ಇವತ್ತು ಬಿ ಇ ಓದಿ ಕೆಲಸ ಇಲ್ದಾರವರು ಸಿಗ್ತಾ ಇರಬೇಕಾದ್ರೆ, ಆದ್ರೆ ಬಿ ಇ ಓದಿ ತುಂಬಾ ಮೇಲೆ ಹೋದವರು ಸಿಗ್ತಾರೆ. ಯಾತಕ್ಕೆ, ಅವ್ರು ಪಾಸ್ ಮಾಡಿದ ರೀತಿ ಹಾಗಿದೆ, ಅವ್ರ ಕ್ವಾಲಿಟಿನೇ ಆಗಿದೆ. ಅವ್ರ ಕ್ವಾಲಿಟಿ ಎ ಕ್ಲಾಸ್ ಅಲ್ಲಿ ಓದಿದ ಜನಗಳಿಗೆ ಸಂಪೂರ್ಣ ಹಿಡಿತಾ ಇರುತ್ತೆ ವಿಷಯದ ಮೇಲೆ, ಇವರಿಗೆ ಆ ರೀತಿ ಹಿಡಿತ ಪ್ರಸಕ್ತಿನೇ ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡಾಗ ಭಗವಂತ ಮಾಡಿದ ವಿಶ್ಲೇಷಣೆ ಇದೆ. ಇದು ಲೋಕಕ್ಕೂ ಬೇಕು, ಶಾಸ್ತ್ರಕ್ಕೂ ಬೇಕು. ಲೋಕದ ಜನಗಳಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ಓದೋದ್ರೆ ಯಾಕಿಲ್ಲ, ಅದಕ್ಕಿದೆ ಉತ್ತರ. ಶಾಸ್ತ್ರ ಓದಿದವರಲ್ಲಿ ಕೂಡ ಎಲ್ಲರಿಗೂ ಮುಖ್ಯಾರ್ಥ ಯಾತು ಗೊತ್ತಾಗಿಲ್ಲ, ಅದಕ್ಕೂ ಇದೇ ಉತ್ತರ. ಅಂದ್ರೆ ಶಾಸ್ತ್ರ ಗ್ರಂಥಲ್ಲಿರೋದೆಲ್ಲ ಒಂದು, ಓದುವ ಅರ್ಹತೆ ಇನ್ನೊಂದು, ಎರಡು ಸೇರಬೇಕಾಗಿ. ಓದುವವನ ಅರ್ಹತೆ, ಗ್ರಂಥದ ಮಹಿಮೆ, ಎರಡು ಉತ್ತಮವಾಗಿದ್ದಾಗ ಅವನಿಗೆ ಅತ್ಯುತ್ತಮವಾದಂತಹ ಅರ್ಥ ಸಿಕ್ಕುತ್ತೆ. ಓದುವವನ ಯೋಗ್ಯತೆ ದೊಡ್ಡದು, ಗ್ರಂಥಗಳೇ ಕೆಲಸಕ್ಕೆ ಬಾರದ್ದು, ಏನು ಪ್ರಯೋಜನ ಇಲ್ಲ. ಅದು ಗ್ರಂಥ ಕೆಟ್ಟದಾಗಿದೆ, ಇವನು ಒಳ್ಳೆಯವನಾಗಿದ್ದಾನೆ ಪಾಪ, ಉಪಯೋಗಾಗೇನು ಮತ್ತೆ ಉಪಯೋಗ ಇಲ್ಲ. ಆದರೆ ಗ್ರಂಥಗಳು ಒಳ್ಳೆಯದಾಗಿದೆ, ಇವನೇ ಉಪಯೋಗ ಇಲ್ಲ, ಆಗ ಇವನಿಂದ ಕೆಟ್ಟ ಹಾಳಾಗೋದು. ಎರಡೂ ಸರಿ ಇದ್ರೆ ಆಗೋದೇ ಬೇರೆ, ಒಂದು ಚೇಂಜ್ ಆದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇನ್ನು ಓದೋನು ಅಯೋಗ್ಯ, ಗ್ರಂಥನೂ ಕೆಟ್ಟದ್ದು ಮೂರೋದ್ ಗತಿಯಲ್ಲಿ. ಓದೋನು ಥರ್ಡ್ ಕ್ಲಾಸ್ ಫೆಲೋ, ಗ್ರಂಥಗಳೆಲ್ಲ ಕೆಟ್ಟ ಕೆಟ್ಟ ಕತೆ ಕಾದಂಬರಿಗಳು, ಇನ್ನೇನ್ ಸಾಧಿಸಬಹುದು ಅದರಿಂದ ಅವನು. ಈ ದೃಷ್ಟಿಯಿಂದ ವಿಚಾರ ಮಾಡಿದರೆ ನಾವು ಎಲ್ಲಿ ತಪ್ಪುತ್ತೇವೆ ಅಂತ ಗೊತ್ತಾಗುತ್ತೆ. ಇದು ಎಲ್ಲರ ಮಾತಿಗೆ ಇದೇ ಉತ್ತರ. ಒಂದೇ ಗ್ರಂಥ ಓದಿದವರೆಲ್ಲ ಒಂದೇ ಭಾಷೆ ಯಾತಕ್ಕೆ ಬರಲಿಲ್ಲ, ಅದೇ ಭಗವದ್ಗೀತೆ ಎಲ್ಲರ ಅರ್ಥ ಒಂದೇ ಯಾಕಾಗಲಿಲ್ಲ. ತುಂಬಾ ಜನ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಭಗವಂತ ಕೊಟ್ಟಿದ್ದಾರೆ ಉತ್ತರ. ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಇವತ್ತು ಭಗವದ್ಗೀತೆ ಎಷ್ಟು ಗ್ರಂಥ ಬರೆದಿದೆಯಲ್ಲ, ಎಷ್ಟು ಗ್ರಂಥ ಬಂದಿದೆಯಲ್ಲ, ಅದರ ಹೊಂದಾಣಿಕೆನೇ ಇಲ್ಲ. ಭಗವದ್ಗೀತೆಯ ಮೇಲೆ ಬಂದಿರತಕ್ಕಂಥ ಭಾಷೆಗಳಲ್ಲಿ ಹೊಂದಾಣಿಕೆನೇ ಇಲ್ಲ. ಯಾತಕ್ಕೆ? ಅದ ಕಾರಣ ಭಾಷ್ಯಕಾರರ ಮನೋಭಾವವೇ ಬೇರೆಯಾಗಿದ್ದಾಗ ಅರ್ಥ ಒಂದಾಗ ಚಾನ್ಸಸ್ಸೇ ಇಲ್ಲ. ಭಾಷ್ಯಕಾರರ ಮನೋಭಾವವೇ ಬೇರೆಯಾಗಿದ್ದಾಗ ಉತ್ತರ ಬೇರೆಯಾಗೇ ಆಗುತ್ತೆ. ಆ ಟೆಕ್ಸ್ಟ್ ಯಾವುದಾದ್ರೂ ಏನಂತೆ, ಅವ್ರು ಬರೀ ಅರ್ಥ ಅದೇ ಆಗಿಬಿಡುತ್ತೆ. ಈ ಗೊಂದಲಕ್ಕೆ ಈ ಒಂದು ಪರಿಹಾರ ನಮ್ಮ ಎಷ್ಟೋ ಗೊಂದಲಗಳನ್ನು ಪರಿಹಾರ ಮಾಡಿಬಿಡುತ್ತೆ. ಅಂದ್ರೆ ಒಂದೇ ಪುಸ್ತಕದ ಅರ್ಥ ಒಂದೇ ಯಾತಕ್ಕಾಗೋದಿಲ್ಲ ಅನ್ನೋದಕ್ಕೆ ಭಗವಂತನೇ ಕೊಟ್ಟ ಕಾರಣ ಇದು. ಭೋಗೈಶ್ವರ್ಯ ಪ್ರಸಕ್ತಾನಾಂ, ಭೋಗದಲ್ಲಿ ಪ್ರಸಕ್ತಿ, ಐಶ್ವರ್ಯದಲ್ಲಿ ಪ್ರಸಕ್ತಿ, ಮತ್ತು ಅವುಗಳಲ್ಲೇ ಮನಸ್ಸು ಪೂರ್ತಿ ಮನಸ್ಸನ್ನು ವಾಪಸ್ ಎಳಿತಾ ಇಲ್ಲ ಅವನು, ಮನಸ್ಸೇ ಎಳ್ಕೊಂಡು ಹೋಗ್ಬಿಟ್ಟಿದೆ ಈ ಕಡೆ. ಸಾಮಾನ್ಯವಾಗಿ ಹೋದ ಮನಸ್ಸನ್ನು ನಾವು ಎಳ್ಕೋಬೇಕು, ಹಾಗಲ್ಲ. ತಯಾ ಅಪಹೃತ ಚೇತಸಾಂ, ಭೋಗೈಶ್ವರದ ಪ್ರಸಕ್ತಿಯೇ ಅವನು ಎಳ್ಕೊಂಡು ಹೋಗ್ಬಿಟ್ಟಿದೆ ಆ ಕಡೆ. ಇನ್ನು ಮುಂದೆ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಆದ್ರಿಂದನೇ ವಿಚಾರ ಸರಣಿ ಪರಿಷ್ಕೃತವಾದ ಸಂಭವ ಅಂತ ಜನಗಳಿಗೆ ಬರೋದೇ ಇಲ್ಲ. ಆದ್ರಿಂದ ಅದೇ ನಮ್ಮಲ್ಲಿ ಪದೇ ಪದ್ಧತಿ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬ್ರಹ್ಮಸೂತ್ರಗಳ ಮೊದಲ ಸೂತ್ರ, ಅಲ್ಲಿ ಹೇಳ್ತಾರೆ. ಅಥ ಶಬ್ದ ಏನ್ ಹೇಳುತ್ತೆ ಗೊತ್ತಾ, ಅಂದ ಅರ್ಹ ಎಲಿಜಿಬಿಲಿಟಿ ಏನು ಅಂತ ಹೇಳ್ತಾ ಇದೆ. ಆ ಎಲಿಜಿಬಿಲಿಟಿ ಇಲ್ಲದೆ ಹೋದ್ರೆ ಆ ಗ್ರಂಥ ಓದಿ ಪ್ರಯೋಜನ ಇಲ್ಲ. ನಮ್ಮಲ್ಲೂ ಕೂಡ ಅಷ್ಟೇ, ಇಂದ್ರೆ ಓದಲೇಬೇಕು ಅಂತ ಹಠ ಇವನಿಗೆ, ಆದ್ರೆ ಆಗಿರೋದೇನು, ಆಡ್ಸ್ ತಗೊಂಡಿದ್ದಾನೆ, ಏನ್ ಮಾಡಿ ಓದೋ ಚಾನ್ಸಸ್ಸೇ ಇಲ್ಲ ಅವನಿಗೆ. ಇದು ಒಂದು ಅರ್ಹತೆ ನಿನಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ, ಏನು ಮಾಡಕ್ ಆಗೋದೇ ಇಲ್ಲ, ಅರ್ಥನೇ ಆಗೋದಿಲ್ಲ ಸಬ್ಜೆಕ್ಟ್ಗಳು, ಏನು ಮಾಡಾಗಿಲ್ಲ. ಈಗ ನಮ್ಮಲ್ಲಿ ಪದ್ಧತಿ ಅರ್ಥ ಮಾಡ್ಕೊಂಡ್ರೆ ವೇದಗಳಿಗೆ ಯಾತಕ್ಕೆ ಅರ್ಹತೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಾಗಾಯ್ತೀಗ. ಅಲ್ಲಿ ವೇದಗಳಿಗೆ ಅಂತ ಅರ್ಹತೆ ಬೇಕು ಅಂತ ಹೇಳಿದ್ರೆ ಯಾತಕ್ಕೆ ಬೇಕು, ಎಲ್ಲರೂ ಯಾಕೆ ಓದಬಾರದು, ಎಲ್ಲರೂ ಇಂಜಿನಿಯರಿಂಗ್ ಯಾತಕ್ಕೆ ಓದಬಾರ್ದಾಗಿದ್ರೆ, ಎರಡು ಮೆಡಿಕಲ್ ಯಾತಕ್ಕೆ ಓದಬಾರದು, ಓದಕ್ಕಾಗೋದಿಲ್ಲ. ಇವತ್ತು ಲೋಕದಲ್ಲಿ ಎಷ್ಟೇ ನಾವು ಬ್ರಾಡ್ಬ್ಯಾಂಡ್ ಮಾತಾಡಿದ್ರು ಕೂಡ
ವಸ್ತುಸ್ಥಿತಿ ಇಟ್ಕೊಂಡು ಮಾತಾಡಿಬಿಟ್ರೆ ಎಲ್ಲರೂ ಒಂದೇ ಹೋಲ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ಓದೋದರಲ್ಲಿ ಮೆಡಿಕಲ್ ಓದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ, ಇಂಜಿನಿಯರಿಂಗ್ ಓದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ, ಆದ್ರೆ ಓದುವವರಲ್ಲೂ ಕೂಡ ಒಂದೇ ರೀತಿಯಾದ ಹೊಂದಾಣಿಕೆ ಸಂಭವನೆ ಇಲ್ಲ. ಮತ್ತೆ ಯಾವಾಗಿರುತ್ತೆ ಗೊತ್ತೇನು, ಇಬ್ಬರ ದೃಷ್ಟಿಕೋನ ಒಂದೇ ಆಗಿಬಿಟ್ರೆ ಮಾತ್ರ ಹಿಂದೆ ಬಂತು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಮತ್ತೆ ಅರ್ಥ ಮಾಡಿಕೊಂಡ್ರೆ ಸರಿ. ಇದಕ್ಕೆ ಮಹಾರಾಮಾಯಣ ನೋಡಿಬೇಕಾದ್ರೆ ರಾವಣ ಇದ್ದಾನೆ, ರಾಮಸೀತೆಯರು ಬಂದಿದ್ದು ಗೊತ್ತಾಯ್ತು ಅವನಿಗೆ. ರಾಮನ ವಿಚಾರವನ್ನು ಕೇಳಿದ, ಮಾರೀಚನ ಬಾಯಲ್ಲೂ ಕೇಳಿದ, ಶೂರ್ಪಣಿಕೆ ಬಾಯಲ್ಲೂ ಕೇಳಿದ, ಕೊನೆಗೆ ತೀರ್ಮಾನಕ್ಕೆ ಬಂದ, ತಾನು ಸೀತಾಪಹರಣ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದ. ರಾವಣ ಸೀತಾಪಹರಣಕ್ಕೆ ತೀರ್ಮಾನಕ್ಕೆ ಬಂದ, ಮಾರೀಚರನ ಮುಂದಿಟ್ಟ, ಮಾಯಾಜಿಂಕಿಯಾಗಿ ಹೋಗು ಅಂತ ಹೇಳಿದ. ಅವನು ಹೋದ, ರಾಮ ನಡ್ಸ್ಕೊಂಡು ಹೊರಟ. ಆಗ ಸೀತೆ ಹತ್ರ ಇವನು ಬಂದ. ಅವನ ದೃಷ್ಟಿ ಏನಿದೆ ಈಗ, ರಾಮನ ಪತ್ನಿ ಸೀತೆ ಅಲ್ಲ, ಸೀತೆ ತನಗಬೇಕು ಅಂತ ಅವನ ಯೋಚನೆ ಇದೆ. ಅದೇ ಭೋಗೈಶ್ವರ್ಯ ಪ್ರಸಕ್ತಿ ಅಂದ್ರೆ ಅದೇ, ತಾನು ರಾಮನ ಯೋಚನೆ, ರಾಮ ಬೇಡ ನನಗೆ, ನನಗೆ ಸೀತೆ ಬೇಕು, ಇದು ರಾವಣ ದೃಷ್ಟಿಕೋನ. ರಾಮನ ಪತ್ನಿ ಸೀತೆ ಅಂತ ಆದಮೇಲೆ, ಪರಸ್ತ್ರೀ ಅಂತ ಸೀತೆ ಆದಮೇಲೆ, ಸೀತೆಯನ್ನೋಡೋ ದೃಷ್ಟಿಕೋನದಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಬಿಟ್ಟ, ರಾಮನನ್ನೇ ದೂರ ಕಳಿಸಿಬಿಡೋದು, ಸೀತೆಯನ್ನು ತಾನು ಪಡೆಯೋದು. ಯಾಕೆ, ರಾವಣನಿಗೆ ಬೇಕಾಗಿದ್ದೇನು, ರಾಮನಲ್ಲ ರಾಮನ ಭಕ್ತಿಯೂ ಅಲ್ಲ, ಭೋಗ ಐಶ್ವರ್ಯಗಳು ಬೇಕಾಗಿತ್ತು. ಅದಕ್ಕೋಸ್ಕರ ಸೀತೆಯ ಮುಂದೆ ನಿಂತರೂ ಕೂಡ ಅವನಿಗೆ ಅರ್ಥ ಮಾಡಿಕೊಳ್ಳಕ್ಕಾಗಲೇ ಇಲ್ಲ. ಮುಂದೆ ಅವನ ಸ್ಥಿತಿ ನಮಗೆ ಗೊತ್ತಿದೆ, ಆಗಿದ್ದೇನೆ ಅದೇ ಸೀತೆಯನ್ನು ಕಂಡ, ಮುಂದೆ ರಾಮ ಯುದ್ಧ ಮಾಡಿದ ರಾಮನನ್ನೂ ಕಂಡ. ಯುದ್ಧ ಮಾಡಬೇಕಾದ್ರೆ ಏನೂ ಪ್ರಯೋಜನ ಪಡೆಯಲಿಲ್ಲ, ಸಪುತ್ರ ಮಿತ್ರ ಬಾಂಧವನಾಗಿ ಅವನು ಇನ್ನಿಲ್ಲದಾಗ ಸಾಯ್ತಾನೆ ರಾವಣ. ಆಶ್ಚರ್ಯ ಅಂದ್ರೆ ರಾಮನನ್ನು ನೋಡಿಯೂ ಸತ್ತ ರಾವಣ. ದೇವರ ಕಥೆ ಕೇಳಿದ್ರೆ ನಾವು ವೈಕುಂಠಕ್ಕೆ ಹೋಗ್ತೇವೆ ಅಂತ ಶಾಸ್ತ್ರ ಹೇಳಿದ್ರೆ, ರಾಮನ ಡೈರೆಕ್ಟ್ ನೋಡಿದವನು, ರಾಮನಾಮವ ನುಡಿ ನುಡಿ ಅಲ್ಲ, ರಾಮನವನ್ನೇ ನೋಡಿದವನು. ಆದ್ರೆ ಹೋಗಿದ್ದೆಲ್ಲಿಗೆ, ಅಧೋಗತಿಗೆ ಹೋದ. ಯಾತಕ್ಕೆ, ಅವನ ದೃಷ್ಟಿ ರಾಮನನ್ನು ನೋಡಿದ್ರು ದೃಷ್ಟಿಕೋನ ಮಾತ್ರ ರಾಮನ ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ ಇಲ್ಲೇ ಇಲ್ಲ. ಅದೇ ಹನುಮಂತನ ಬಗ್ಗೆ ನೋಡುತ್ತೇನೆ. ಸೀತೆಯ ಬಳಿಗೆ ಸನ್ಯಾಸಿ ವೇಷದಲ್ಲಿ ಬಂದ ರಾವಣ ಒಂದು ಕಡೆಗೆ, ಇನ್ನು ಹನುಮಂತ ರಾಮನ ಹತ್ತಿರ ಸನ್ಯಾಸಿ ವೇಷದಲ್ಲಿ ಬರ್ತಾರೆ. ಅನೇಕ ರಾಮಾಯಣ ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ, ಸೀತೆಯನ್ನು ಪಡೆಯಲಿಕ್ಕೆ ಅಂತ ರಾವಣ ಮಾಯಾ ಸನ್ಯಾಸಿಯಾಗಿ, ಕಪಟ ಸನ್ಯಾಸಿಯಾಗಿ ಹೊರಟ. ಮುಂದೆ ಆ ಕಥೆ ನಮಗೆ ಗೊತ್ತಾಗಿದೆ. ಅದೇ ರೀತಿ ಮುಂದೆ ರಾಮದೇವರು ವಿಶ್ವಮುಖ ಪರ್ವತ ಹತ್ರ ಬಂದಾಗ ಸುಗ್ರೀವಾದಿಗಳೆಲ್ಲ ರಾಮನನ್ನ ವಾಲಿಯ ಪ್ರತಿನಿಧಿ ಅಂತ ಭಾವಿಸಿಬಿಟ್ಟು ಭಯಪಟ್ಟು ಓಡಲಿಕ್ಕೆ ಅಂತ ಹೊರಟಾಗ ಹನುಮಂತ ಅವರಿಗೆಲ್ಲ ಧೈರ್ಯವನ್ನು ಹೇಳ್ತಾನೆ. ನೋಡಿ, ರಾಮನನ್ನು ಅಷ್ಟು ಜನ ಸುಗ್ರೀವಾದಿಗಳೇ ಅಲ್ಲಿದ್ದಾರೆ, ರಾವಣನ ಬಿಟ್ಬಿಡಿ, ಸುಗ್ರೀವಾದಿಗಳೇ ಇದ್ದಾರೆ ಅಲ್ಲಿ, ರಾಮನ ನೋಡ್ತಾರೆ, ಅರ್ಥನೇ ಆಗ್ತಾ ಇಲ್ಲ ಅವರಿಗೆ. ರಾಮನನ್ನ ವಾಲಿಯ ಪ್ರತಿನಿಧಿ, ತಮ್ಮನ್ನು ಕೊಲ್ಲಲಿಕ್ಕೆ ಬಂದವನು ತಿಳ್ಕೊಂಡು ಓಡಕ್ಕೆ ಶುರು ಮಾಡ್ತಾರೆ. ಆಗ ಹನುಮಂತ ಹೇಳ್ತಾನೆ, ಯಾಕೆ ಸುಗ್ರೀವ ಹೀಗೆಲ್ಲ ಮಾಡ್ತಾ ಇದ್ದಿ, ನೀನು ಕಪಿ ಎಂಬನ್ನು ರುಜುವಾತು ಮಾಡಿಬಿಟ್ಟೆ ನೋಡು ಅಂತ ಹೇಳ್ತಾನೆ ಹನುಮಂತ. ನೀನು ಕಪಿ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಯಾತಕ್ಕೆ, ರಾಮನಂತ ವ್ಯಕ್ತಿ ಬಂದಾಗ ಅವನ ರಕ್ಷಣೆಯನ್ನು ಬಳಿಯೋದು ಒಳ್ಳೆಯದು, ಓಡೋಗೋದು ಒಳ್ಳೆಯದು, ನೀನೀಗ ಎಷ್ಟು ತಪ್ಪಾಡ್ತಾ ಇದ್ದಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟನಂತೆ. ಆಗ ಸುಗ್ರೀವ ಯೋಚನೆ ಮಾಡ್ತಾನೆ, ಹೌದು ಹನುಮಂತ, ನಾನು ದಾರಿ ತಪ್ಪಿದ್ದೆ, ದಯವಿಟ್ಟು ನಿನ್ನ ಉಪಕಾರ ಮಾಡಬೇಕು. ಆ ರಾಮ ನನ್ನ ನಾವು ಓಲೈಸಿದರೆ, ಆಶ್ರಯಿಸಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀಯಲ್ಲ, ಹಾಗಿದ್ರೆ ಆ ರಾಮ ನನ್ನ ಬಳಿಗೆ ಬರಹಾಗ ನೀನು ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಆ ರಾಮ ನನ್ನ ಬಳಿ ಬರಹಾಗ ನೀನು ಮಾಡು ಅಂತ ಹೇಳಿದ ತಕ್ಷಣ ಹನುಮಂತ ಆಗಲಿ ಅಂತ ಹೇಳಿ ಸನ್ಯಾಸಿ ವೇಷ ಹಾಕೊಂಡು ಹೋಗ್ತಾನೆ ರಾಮನ ಹತ್ರ. ಇದು ಅರ್ಥ ಮಾಡ್ಕೋಬೇಕು, ರಾವಣನು ಸನ್ಯಾಸಿ ವೇಷ ಹಾಕೊಂಡ, ಹನುಮಂತನು ಸನ್ಯಾಸಿ ವೇಷ ಹಾಕೊಂಡ. ರಾವಣನ ಸನ್ಯಾಸ ಸೀತೆಗೋಸ್ಕರ, ಹನುಮಂತನ ಸನ್ಯಾಸ ರಾಮನಿಗೋಸ್ಕರ. ಇದೇ ವ್ಯತ್ಯಾಸವಾಗಿತ್ತು. ಹನುಮಂತನ ಸನ್ಯಾಸ ರಾಮನಿಗಾಗಿ, ರಾಮ ಅಂದ್ರೆ ದೇವರು ಅಂದ್ರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಹನುಮಂತನ ಸನ್ಯಾಸ. ಅವನು ಹಾಗಲ್ಲ, ಸೀತೆಗೋಸ್ಕರ. ಸೀತೆ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಧನ, ಅಂದ್ರೆ ಧನಾರ್ಥಂ, ಧನ ಸಂಪಾದನಾರ್ಥಂ ಅವನ ಸನ್ಯಾಸ. ಗೊತ್ತಾ, ಎರಡನ್ನೂ ಕಾಣ್ತೇವೆ ಇವತ್ತು ನಾವು, ಎರಡನ್ನೂ ಕಾಣ್ತೇವೆ. ಭಾರಿ ಶ್ರೀಮಂತನಾಗಬೇಕು ಕೂತಲ್ಲೇ ಇದ್ರೆ ಸ್ವಾಮಿಗಳಾಗಿಬಿಟ್ರೆ ಆಗೋಯ್ತು, ಕೂತಲ್ಲೇ ಪಾದ ಪೂಜೆ ಮಾಡಿ ದುಡ್ಡು ಕೊಡಬೇಕು ಅಂತ ಇದ್ರೆ ಇನ್ ಯಾವ ಪೋಸ್ಟ್ಗೂ ಸಿಗೋದಿಲ್ಲ, ಸ್ವಾಮಿಗಳಾದ್ರೆ ಮಾತ್ರ ಸಿಗೋದು. 90 ಪಾಲು ಸ್ವಾಮಿಗಳೆಲ್ಲ ಇವತ್ತು ಜಗತ್ತಿನಲ್ಲಿ ನಾಲ್ಕೈದು ಜನ ಸ್ವಾಮಿ ನೋಡಿದ್ರಲ್ಲ, ಇಡೀ ದೇಶ ಸಂಚಾರ ಮಾಡಬೇಕು, ಎಷ್ಟು ಜನ ಕಾವಿ ಅವರು ಸಿಗ್ತಾರೋ ಲೆಕ್ಕನೇ ಇಲ್ಲ. ಉತ್ತರ ಭಾರತಕ್ಕೆ ಹೋದ್ರು ಅಂತ ಬಾಯಲ್ಲಿ ಬೀಡಿ, ಇಲ್ಲಿ ಕಾವಿ ಎರಡೆರಡು ಬೀಡಿ ಬೇರೆ ಜೊತೆಗೆ ಅವರಿಗೆ ಕಂಟಿನ್ಯೂಸ್ ಬೀಡಿ ಸೇರ್ಕೋತಾರೆ, ಸನ್ಯಾಸಿಗಳು ಆಡ್ತಿರ್ತಾರೆ, ನೋಡಿದವ್ರಿಗೆ ಉಚ್ಚಾಪಟ್ಟೆ ಆಶ್ಚರ್ಯ ಆಗಬೇಕು. ಅವ್ರಿಗೆ ಬೇಕಾಗಿ ದೇವರೆಲ್ಲ ಏನೂ ಅಲ್ಲ, ಬೀಡಿ ಅಷ್ಟೇ ಪಾಪ ಅವರಿಗೆ. ಅದರಲ್ಲೂ ನಾಗಾ ಸನ್ಯಾಸಿಗಳು ತವರು ಬೇರೆ, ನರಭಕ್ಷಕರವರು. ಬರೀ ಇದಲ್ಲ, ಮನುಷ್ಯರ ಬಗ್ಗೆ ಈ ತರ ನರಭಕ್ಷ, ಮನುಷ್ಯರೇ ಶವಗಳು, ಯಾರು ಶವಗಳನ್ನು ತಿಂತಕ್ಕಂಥ ಮಹಾಪಾಪಿಷ್ಠರವರು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಸನ್ಯಾಸಿಗಳು ಎಷ್ಟು ವೆರೈಟಿ ಇದೆ, ಅದರಲ್ಲಿ 100ಕ್ಕೆ 90 ಪಾಲ ಇತ್ತು, 99 ಪಾಲು ಜನ ಹಣಕಾಸುಗಳಿಗೆ ಸನ್ಯಾಸ ತಗೊಂಡವರು ರಾವಣನಂತೆ ಹೊರತು ಹನುಮಂತನೇ ಅಂತ ಅಲ್ಲ. ಹನುಮಂತ ಬಂದಿದ್ದು ರಾಮ ನನಗೆ ಬೇಕು ಅಂತ ಅಷ್ಟೇ ಹೊರಟಿತ್ತು. ದೇವರ ಮೆಚ್ಚಲಿನ ಸನ್ಯಾಸ ಬೇರೆ, ಸಂಪತ್ತು ಬರಲಿನ ಸನ್ಯಾಸನೇ ಬೇರೆ. ಅದು ರಾಮನ ದೃಷ್ಟಿ ಭೋಗೈಶ್ವರ್ಯ ಪ್ರಸಕ್ತಿ. ಅದಕ್ಕೆ ಸೀತೆಯೂ ಅರ್ಥವಾಗಲಿಲ್ಲ, ರಾಮನೂ ಅರ್ಥವಾಗಲಿಲ್ಲ, ಒಟ್ಟು ಅನರ್ಥ ಮಾತ್ರ ಆಯ್ತು ಅಷ್ಟೇ ಅವನಿಗೆ. ಸರ್ವ ಇದು ಅನರ್ಥವನ್ನು ಅವನು ಕಂಡ. ಆಗ ಹನುಮಂತನಿಗೆ ರಾಮ ಅರ್ಥವಾದ, ಹನುಮಂತನ ಹತ್ರ ಹೋದ, ಹನುಮಂತ ರಾಮನ ಹತ್ರ ಹೋದ, ರಾಮನ ಸ್ತೋತ್ರ ಮಾಡ್ದ, ರಾಮ ಅನುಗ್ರಹ ಮಾಡ್ದ. ಮುಂದಿನ ಕಥೆ ನಮಗೆ ಗೊತ್ತು. ರಾವಣ ಯುದ್ಧ ರಾಜ್ಯ ಕಳ್ಕೊಂಡ, ಸುಗ್ರೀವ ಹೋದ ರಾಜ್ಯ ವಾಪಸ್ ಪಡ್ಕೊಂಡ. ಎಷ್ಟು ವ್ಯತ್ಯಾಸ ಈಗ! ಯುದ್ಧ ರಾಜ್ಯವನ್ನು ಕಳ್ಕೊಂಡ ರಾವಣ, ಹೋದ ರಾಜ್ಯವನ್ನು ಪಡ್ಕೊಂಡ ಸುಗ್ರೀವ. ಯಾತಕ್ಕೆ? ರಾಮನ ಸರಿಯಾಗಿ ಅರ್ಥ ಮಾಡಿಕೊಂಡ ಹನುಮಂತನ ಹಿಂದೆ ಹೋಗಿದ್ದಕ್ಕೆ ಹೋದ ರಾಜ್ಯ ವಾಪಸ್ ಬಂತು. ಇದ್ದ ಕಣ್ಣಾರೆ ಕಂಡ ರಾವಣನ ಅಪಾರ್ಥ ಮಾಡಿಕೊಂಡಿದ್ದಕ್ಕೆ ಯುದ್ಧ ರಾಜ್ಯವನ್ನೇ ಕಳ್ಕೊಂಡಂತ ಪಾಪಿ ಅವನಾಗಿಬಿಟ್ಟು. ಅಂದ್ರೆ ಈಗ ಅರ್ಥ ಆಗುತ್ತೆ ನಮಗೆ, ರಾಮನನ್ನು ನೋಡಿದ ಹನುಮಂತನ ಗತಿ ಎಷ್ಟು ಶ್ರೇಷ್ಠ. ರಾಮನನ್ನು ನೋಡಿದ ಯುದ್ಧ ಕಾಲಕ್ಕೆ ರಾವಣ ಎಷ್ಟು ದಿವಸ ನೋಡಿದ ರಾವಣ, ಅವನ ಗತಿ ಏನಾಯ್ತು? ರಾಮನನ್ನು ನೋಡಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದ ರಾವಣ, ವೇದಗಳನ್ನು ನೋಡಿ ಅಪಾರ್ಥ ಮಾಡಿಕೊಂಡ ಮೀಮಾಂಸಕರು. ಆದ್ದರಿಂದ ಗ್ರಂಥ ನೋಡಿದ ಮಾತ್ರಕ್ಕೇನೆ ಸರಿಯಾದ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ಳಕ್ ಹೋಗಬೇಡಿ. ಇವತ್ತು ಹೇಳಿದ ಭಗವದ್ಗೀತೆ ಪುಸ್ತಕ ಎಷ್ಟು ಸಿಗುತ್ತೆ ಅಂಗಡಿಯೊಳಗೆ? 99 ಪುಸ್ತಕದಲ್ಲಿ ತೀರಾ ತೀರಾ ಕೆಟ್ಟ ಅರ್ಥ ಬರೆದಿರೋ ಜಾಸ್ತಿ. ಅದರೊಳಗೆ ಸಾಮಾನ್ಯವಾದ ಅರ್ಥ ಕೂಡ ಸರಿಯಾಗಿ ಬರೋದಿಲ್ಲ. ಇನ್ನು ಒಳಗಿನ ಅರ್ಥ ಅಂತಾನು ಪೂರ್ತಿ ಭಗವದ್ಗೀತೆ ಓದದೆ ಜನ ಕೆಡೋದಾದರೆ ಓದಿಯೂ ಕೆಡಲಕ್ಕೆ ಬರುತ್ತೆ ಅಂತ ಪುಸ್ತಕ ಓದಿದ್ರೆ ಸಾಕು, ಓದಿ ಅಪಾರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ಮುಂದೆ ನೋಡ್ತೇವೆ ಎಷ್ಟು ಅಪಾರ್ಥ ಮಾಡ್ಕೋಬಹುದು ಗೀತೆಗೆ ಅಂತೇಳಿ. ಅದು ಸರಿಯಲ್ಲ. ವೇದವಾದ ರಥ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ, ಹೀಗೆಲ್ಲ ಹೇಳ್ತಾ ಈ ಭೋಗೈಶ್ವರ್ಯದ ಪ್ರಸಕ್ತಿಯನ್ನು ಬಿಟ್ಟು ಶಾಸ್ತ್ರ ಓದಬೇಕು. ಅದಕ್ಕೆ ಅಥ ಅಂತ ಹೇಳ್ತಾರೆ. ಅಥ ಅಂದ್ರೆ ಏನು? ವಿರಕ್ತನಾಗಿ ಶಾಸ್ತ್ರ ಓದಬೇಕು ಅಂತ. ವಿರಕ್ತಿ ಅಂದ್ರೆ ಯಾವುದರ ಮೇಲೆ? ಐಹಿಕವಾದ ಭೌತಿಕವಾದ ಸಂಪತ್ತಿನ ಮೇಲೆ ವಿರಕ್ತಿ ಯಾವನಿಗೆ ಬಂದಿದೆ ಅವನಿಗೆ ಶಾಸ್ತ್ರಾರ್ಥ ತೆರೆಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಭೌತಿಕ ಪ್ರಪಂಚದ ಮೇಲೆ ಧನ ಸಂಪರ್ಕ ಧನ ಕನಕಾದಿಗಳ ಮೇಲೆ ವೈರಾಗ್ಯ ಬಂದವನಿಗೆ ನಿಜವಾಗಲೂ ಕೂಡ ವೇದಾರ್ಥದ ಅರ್ಹತೆ ಬರುತ್ತೆ. ಯಾರಿಗೆ ವೈರಾಗ್ಯ ಇಲ್ಲ, ಆಸಕ್ತಿ ಇದೆ, ಅವರಿಗೆಂದೂ ಮುಖ್ಯಾರ್ಥ ಗೊತ್ತಾಗೋದಿಲ್ಲ, ಅವರೆಲ್ಲ ವೇದ ವಾತರತರಾಗ್ತಾರೆ, ಆಪಾತಾರ್ಥವನ್ನೇ ಕಾಣ್ತಾರೆ, ಅದರ ಪರಿಣಾಮ ದುಷ್ಪರಿಣಾಮವನ್ನೇ ಕಾಣ್ತಾರೆ ಅಂತ ಹೇಳಿ. ಇದು ಒಂದು ಘಟ್ಟ ಇದು. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೈತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ಅಲ್ಲಿಗೆ ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಅವರ ಬುದ್ಧಿ ಎಂದೂ ಸಹ ಶಾಂತ ಸ್ಥಿತಿಯಲ್ಲಿ ಉಳಿಯೋದಿಲ್ಲ, ತತ್ವಚಿಂತನೆಗೆ ಅಣಿಯಾಗೋದಿಲ್ಲ, ಮುಖ್ಯಾರ್ಥವನ್ನು ಗಮನಿಸೋದಿಲ್ಲ. ಆದ್ದರಿಂದ ಅವರಿಗೆ ಉತ್ತರ ತಪ್ಪಾಗೇ ಬರುತ್ತೆ ಎಂಬುದನ್ನು ತಿಳಿಸಿದರು. ಆದ್ದರಿಂದ ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳ ಚರಿತ್ರೆ ಏನು ಹೇಳುತ್ತೆ? ರಾಘವೇಂದ್ರ ಸ್ವಾಮಿಗಳ ಕಥೆಯನ್ನೇ ನೋಡಿ. ಅವರ ಜೀವನದಲ್ಲಿ ಏನೂ ಇರಲಿಲ್ಲ, ವಾರಕ್ಕೆ ಒಪ್ಪತ್ತು 60 ಊಟ ಮಾಡ್ತಾ ಇತ್ತು. ಇಷ್ಟಾರು ವೇದವೇಂತ ವೇದಾಂತದಲ್ಲಿ ಕೂಗಿದರು. ಒಂದೆರಡು ಶಾಸ್ತ್ರ ಓದ್ದವನೇ ಸುಖವಾಗಿದ್ದು ಬಿಡ್ತಾನೆ ಎಷ್ಟೋ ಸಲ. ಅವ್ರು ಒಂದೆರಡು ಶಾಸ್ತ್ರ ಓದ್ದವರಲ್ಲ, ಒಂದೆರಡು ಶಾಸ್ತ್ರ ಓದಬೇಕಾಗಿಲ್ಲ, ಓದ್ದಾಯ ಮಾಡಿದ್ರೆ ಸಾಕು ಸುಖವಾಗಿರ್ತಾನೆ ಎಷ್ಟೋ ಸಲ. ಅಂತ ಹೊತ್ತಿನೊಳಗೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಹೇಳ್ತಾರೆ ಚತುಷ್ಠಿ ಕಲಾ ಕೋವಿದರು. ಸಕಲ ವಿದ್ಯೆಗಳಲ್ಲೂ ಕೂಡ ತಲಸ್ಪರ್ಶಿಯಾದ ಪಾಂಡಿತ್ಯ, ಬಡತನ ಭಯಂಕರವಾದ ಬಡತನ. ಇಷ್ಟಾರು ಒಂದು ದಿವಸ ಕೂಡ ರಾಯರು ಏನ್ ಮಾಡಲಿಲ್ಲ ವೆಂಕಟಭಟ್ಟರಾಗಿದ್ದ ಪೂರ್ವ ಜೀವನದೊಳಗೆ, ಈ ದಾರಿದ್ರ್ಯ ಹೋಗ್ಲಿ ಸಂಪತ್ತು ಬರಲಿ ಅಂತ ಒಂದು ದಿವಸ ಅನ್ಲಿಲ್ಲ. ದಾರಿದ್ರ್ಯ ಹೋಗ್ಲಿ ಅನ್ಲಿಲ್ಲ, ಸಂಪತ್ತು ಬರಲಿ ಅನ್ಲಿಲ್ಲ, ಓದೋದನ್ನು ಬಿಡ್ಲಿಲ್ಲ. ಉಳಿದವರು ಓದೋ ಉದ್ದೇಶನೇ ಸಂಪತ್ತು ಪಡ್ಕೊಳ್ಳೋದು, ಅದು ಓದ್ತಾ ಇದ್ರೆ ಸಂಪತ್ತು ಬೇಡ ಅಂತ ಇದ್ದಾರೆ. ಭೋಗೈಶ್ವರ್ಯದ ಪ್ರಸಕ್ತಿಯನ್ನ ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ಫಲಿತಾಂಶ ಅವರಿಗೆ ಸನ್ಯಾಸಾಶ್ರಮ ಸಿಕ್ತು, ಪೀಠಾಧಿಪತ್ಯ ಸಿಕ್ತು. ಅಷ್ಟೇ ಅಲ್ಲ, ಲೋಕ ಗುರುಗಳಾದರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಅನ್ನೋ ಪಂಥಕ್ಕೆ ವಿಶಿಷ್ಟವಾದ ಒಂದು ಗೌರವಕ್ಕೆ ಪಾತ್ರರಾಗಿಬಿಟ್ಟು. ಅಂದ್ರೆ ಭೋಗೈಶ್ವರ್ಯ ಪ್ರಸಕ್ತಿಯನ್ನು ಗೆದ್ದ ರೀತಿ ನೋಡಬೇಕು ಅವರು. ಅದು ಭಗವದ್ಗೀತೆಯನ್ನ ತಮಾಷೆ ಅಂದ್ರೆ ಗೀತೆಗೆ ಅರ್ಥನೂ ಬರೆದಿದೆ ರಾಘವೇಂದ್ರ ಸ್ವಾಮಿಗಳು. ಎಷ್ಟು ಪವಿತ್ರವಾದ ಬದುಕನ್ನು ಬದುಕಿದರು, ಆ ಬದುಕಿನ ಫಲಶ್ರುತಿಯಾಗಿ ಆಚಾರ್ಯರ ಮಾರ್ಗದರ್ಶನದಲ್ಲಿಗೆ ಗೀತಾಭಾಷ್ಯ ತಾತ್ಪರ್ಯಗಳ ಹಿನ್ನೆಲೆಯಲ್ಲಿ ಟೀಕಾರಾಯರ ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾ ಅನ್ನೋ ಟೀಕೆಗಳ ಹಿನ್ನೆಲೆಯಲ್ಲಿ ಗೀತೆಯ ಮೇಲೆ ಅಪೂರ್ವವಾದ ಕೃತಿಯನ್ನು ರಚನೆ ಮಾಡಿದ್ದಾರೆ. ಜನ ಗೊತ್ತೇ ಇಲ್ಲ ಅದು ಗೀತಾ ವಿರುದ್ಧಿ ಅಂತ ಅದಕ್ಕೆ ಹೆಸರು. ಬಹಳ ಸರಳವಾದ ಭಾಷೆಯೊಳಗೆ ಅತ್ಯಂತ ಪ್ರೌಢವಾದ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿರ್ತಕ್ಕಂಥ ಕೃತಿ ಗೀತಾ ವಿರುದ್ಧಿ. ಅದರಲ್ಲಿ ಮಾತ್ರ ಸ್ವತಃ ಅವರೇ ಬರೀತಾರೆ, ಭೋಗೇಶ್ವರರ ಪ್ರಸಕ್ತಿ ಇದ್ದವನಿಗೆ ಎಂದೂ ಮನಃಶಾಂತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾಷ್ಯದ ಮಾತುಗಳನ್ನ ವಿವರಣೆ ಮಾಡ್ತಾ ಹೋಗ್ತಾನೆ. ಇನ್ನು ನೋಡಿಬೇಕಾದ್ರೆ ಒಳ್ಳೆ ಡಾಕ್ಟರ್ ಇರ್ತಾನೆ, ಒಳ್ಳೆ ಅರ್ಜೆಂಟ್ ಕೇಸ್ ಎಮರ್ಜೆನ್ಸಿ ಕೇಸ್ ಬರುತ್ತೆ, ಅವನ್ ಏನ್ ಮಾಡ್ತಾನೆ ಗೊತ್ತಾ? ದುಡ್ಡು ಎಷ್ಟು ಕೊಡೋದನ್ನು ಕೇಳಿ ದುಡ್ಡು ವಿಚಾರ ಆಮೇಲೆ ಮಾತಾಡಿ, ಬಂದು ರೋಗಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಫಸ್ಟ್ ಅದು ಕರ್ಕೊಂಡು ಬನ್ನಿ. ಫಸ್ಟ್ ಅವನ್ ಏನ್ ಬೇಕು? ಬ್ಲಡ್ ಬೇಕು, ಔಷಧಿ ಬೇಕು, ಅಂತರ್ಸ್ತಾನೆ. ದುಡ್ಡು ಬಗ್ಗೆ ಮಾತಾಡೋದಿಲ್ಲ ಅವನೀಗ. ಎತ್ತಕ್ಕೆ ರೋಗಿ ಉಳಿಬೇಕು ಅಷ್ಟೇ ಅವನಿಗೆ. ಕೆಟ್ಟ ಡಾಕ್ಟರ್ ಏನ್ ಮಾಡ್ತಾನೆ? ಒಳ್ಳೆ ಚಾನ್ಸ್ ಅವನಿಗೆ. ಈಗ ಏನ್ ಮಾಡ್ತಾನೆ ಗೊತ್ತೇ? ದುಡ್ಡು ಎಷ್ಟು ಹೇಳಿ ಫಸ್ಟ್. ಈಗ ದುಃಖ ಹೋಗಿ ಆಮೇಲೆ ಮತ್ತೆ ದೊಡ್ಡ ವಿಷಯ ಮಾತಾಡಿದ್ರೆ ಮುಟ್ತಿಲ್ಲ, ಮುಟ್ಟದೇ ಇಲ್ಲ ನಾನು ಕೇಸನ್ನ, ಕೇಸನ್ನು ಮುಟ್ಟದೇ ಇಲ್ಲ ಅಂತ ಎಂತ ಮಹಾಪಾಪಿಷ್ಟ ಇರಬೇಕು. ಮುಟ್ಟದೇ ಇಲ್ಲ ನಾನೀಗ, ಇದು ದುಡ್ಡಾಗತ್ತೆ ಕೊಟ್ಟರೆ ಮಾತ್ರ ಮುಟ್ತೇನೆ. ನೋಡಿ ಇವನ್ ದೃಷ್ಟಿ ಹೇಗಿದೆ ಈಗ, ಜೀವ ಉಳಿಸ್ಬೇಕು ಅಂತ ಅವನು ಪಾಪ, ದುಡ್ಡು ಕಿಟ್ಕೋಬೇಕು ಅಂತ ಇವನು ಪಾಪ. ಕೇಸ್ ಕಾಂಪ್ಲಿಕೇಟೆಡ್ ಆದ್ರೆ ಖುಷಿ ಅವನಿಗೆ, ಜಾಸ್ತಿ ತೊಳಗ್ ಬರುತ್ತಲ್ಲ ಆ ತರ ಅವನಿಗೆ ಆಗಲ್ಲ, ಚಾಲೆಂಜ್ ಅವನಿಗೆ. ಕೇಸ್ ಕಾಂಪ್ಲಿಕೇಟ್ ಆದ್ರೆ ಚಂದ ಚಾಲೆಂಜ್ ಅವನಿಗೆ, ಆದಷ್ಟು ವಾಸಿ ಮಾಡಬೇಕು ಇದನ್ನ. ಅವನು ಬಡದಿನ ಬಡತನಷ್ಟೇ ಬೇಡ, ಕೇಸ್ ಸಿಗೋದೇ ಕಷ್ಟ ಅವನ ಪ್ರಕಾರ. ಇಂಥ ಕೇಸ್ ಸಿಗೋದೇ ಕಷ್ಟ, ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಇದನ್ನೇನೋ ಸರಿಯಾಗಿ ಮಾಡಿಬಿಟ್ಟೆ ಅಂತ ಕೇಳಿಬಿಟ್ರೆ ಇದರ ಪ್ರಯೋಜನ ಸಾವಿರ ಸಾವಿರ ಮಂದಿ ಪಡೀತಾರೆ. ಈ ಕೇಸನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿಬಿಟ್ರೆ ನಾನು ಇದರಿಂದ ಎಷ್ಟು ಜನಕ್ಕೆ ದೊರಕು ಬಿಡುತ್ತೆ, ಈ ತರ ಯೋಚನೆ ಮಾಡ್ತಾನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಎದುರಿ ಕಾಣತಕ್ಕಂಥ ಸತ್ಯ ಇದು. ಇದೇ ದೃಷ್ಟಿಕೋನ ಶಾಸ್ತ್ರದಲ್ಲೂ ಬಂತು, ವೇದಾಂತ ಓದೋ ಜನಗಳಲ್ಲೂ ಬಂತು. ಯಾರು ಹಣಕ್ಕೋಸ್ಕರ ವೇದಾಂತ ಓದ್ತಾರೋ ಅವರೆಲ್ಲ ಹಣ ಮಾಡೋ ಗಲಾಟೆಯೊಳಗೆ ವೇದಾರ್ಥವನ್ನೇ ತಿಳಿಯಲಿಕ್ಕಾಗಲಿಲ್ಲ. ಅದನ್ನೇ ಪುರಂದ್ರದಾಸ ಹೇಳ್ತಾರೆ, ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು ಅಂತ ಪುರಂದ್ರ ದೇವರ ನಾಮವನ್ನು. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು, ವೇದ ಓದಿದವರ ಸ್ಥಿತಿಯನ್ನು ಅವ್ರು ಹೇಳ್ತಾರೆ. ವೇದ ಓದಿ ಕೂಡ ಅರ್ಥನೆ ಮಾಡಿಕೊಳ್ಳಿಲ್ಲ ಅವರು, ವೇದ ಪ್ರತಿಪಾದ್ಯನಾದ ಭಗವಂತನನ್ನೇ ತಿಳಿಯಲಿಲ್ಲ ಎಂತ ದುರಂತ ಅಂತ ಅವ್ರು ಹೇಳಿದ್ದು ಸರಿಯಾದ ಮಾತು. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ವಿಕ ಬುದ್ಧಿ ಸಮಾಧವು ನಭೀಯತೆ. ಈ ಮಾತಿನ ಅರ್ಥ ಒಟ್ಟಿಷ್ಟು, ವೇದಶಾಸ್ತ್ರ ಅಂತ ಶಾಸ್ತ್ರ ಕೈ ಹಾಕಬೇಕಾದ್ರೆ ನಾವು ವಿಶೇಷವಾದ ಒಂದು ವ್ಯಾಪಕವಾದ ದೃಷ್ಟಿಕೋನ ಇಟ್ಕೋಬೇಕು, ವಿಶಾಲ ದೃಷ್ಟಿ ಇರಬೇಕು. ಭೌತಿಕ ಪ್ರಪಂಚದಲ್ಲಿ ಯಾವನಿಗೆ ಅದರ ಇತಿಮಿತಿ ಸ್ಪಷ್ಟ ಅರ್ಥವಾಗಿದೆ ಅವನು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕಾಲಿಡ್ತಾನೆ. ಭೌತಿಕ ಪ್ರಪಂಚದಿಂದ ತಾನು ಬಯಸಿದ್ದು ಸಿಕ್ಕೋದಿಲ್ಲ ಅಂತ ಗೊತ್ತಾಗತ್ತಲ್ಲ, ಆಗ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕಾಲಿಡ್ತಾನೆ. ಅಂಥವನಿಗೆ ಸಹಾಯ ಮಾಡಲ್ಲ. ಭೌತಿಕ ಪ್ರಪಂಚಕ್ಕೆ ಮರಳಿ ಬರತಕ್ಕಂಥವನಿಗೆ ವೇದಗಳಲ್ಲ. ಭೌತಿಕ ಪ್ರಪಂಚವನ್ನ ಇದು ಸಾಲದ್ದು ಅಂತ ಭಾವನೆ ಬಂದವನಿಗೆ ಆ ಮಾತು ಬರುತ್ತೆ. ಅರ್ಥ ನೋಡಿ, ಭೌತಿಕ ಪ್ರಪಂಚದ ಬಗ್ಗೆ ನಮಗೆ ವಿರಕ್ತಿ ಬರಬೇಕು. ವಿರಕ್ತಿ ಅಂದ್ರೆ ಏನು? ಭೌತಿಕ ಪ್ರಪಂಚದ ಬಗ್ಗೆ ವಿರಕ್ತಿ ಅಂದ್ರೆ ಏನು ಅಂದ್ರೆ, ಈ ಭೌತಿಕ ಪ್ರಪಂಚ ಅಷ್ಟನ್ನೇ ನಂಬಿಕೊಂಡ್ರೆ ನಾವು ಏನು ಬಯಸ್ತಾ ಇದ್ದೇವೋ ಅದು ಸಿಗೋ ಸಂಭವ ಇಲ್ಲ. ಈ ತಿಳುವಳಿಕೆ ಬಂದ್ರೆ ಅದನ್ನ ವಿರಕ್ತಿ ಅಂತ ಕರೀತಾರೆ. ತುಂಬಾ ಜನ ಏನ್ ತಿಳ್ಕೊತಾರೆ ಗೊತ್ತೇನು, ಅದು ಬೇಡ ಅದು ಬೇಡ ಅದು ಬೇಡ ಅಂತ ಅನಿಸಿಬಿಟ್ರೆ ವಿರಕ್ತಿ ಅಂತ ತಿಳ್ಕೊಡ್ತಾರೆ. ತಪ್ಪದು, ಅದು ಬೇಡ ಬೇಡ ಅಂತ ಅಷ್ಟೇ ಅನಿಸೋದು ಅದರ ಪೆಸಿಮಿಸಮ್, ಅದು ನಿರಾಶಾವಾದ. ನಿರಾಶಾವಾದವನ್ನ ಎಂದು ವೈರಾಗ್ಯ ಅಂತ ಕರೆಯೋದಿಲ್ಲ. ನಿರಾಶಾವಾದ ಈ ಪೆಸಿಮಿಸಮ್ ಅನ್ನೋದು ಎಂದೂ ವೇದಾಂತ ಅಲ್ಲ, ಅದು ಎಂದೂ ವೈರಾಗ್ಯ ಅಲ್ಲ. ಅದು ನಿಜವಾಗಲೂ ವಿರಕ್ತನಾದವನು ತುಂಬಾ ಆಶಾವಾದಿಯವನು, ವಿರಕ್ತನಾದ ತುಂಬಾ ಆಶಾವಾದಿ. ಅದು ಒಂದು ಗೊತ್ತಾಗಿದೆ, ಒಳ್ಳೆ ಆಶೆ ಇದೆ ಅವನಿಗೆ, ಅರ್ಥ ಇದರಿಂದ ಕೆಲಸ ಆಗೋದಿಲ್ಲ ಅಂತ ಗೊತ್ತಾಗಿಬಿಟ್ಟಿದೆ. ಅದಕ್ಕೆ ಒಳ್ಳೇದಕ್ಕೆ ಪ್ರಯತ್ನ ಪಡ್ತಾನಲ್ಲ ಅವನು ವಿರಕ್ತನೇ ಹೊರತು ಎಲ್ಲವನ್ನೂ ಬಿಟ್ಟರೆ ವಿರಕ್ತನಲ್ಲ. ಕೆಟ್ಟದ್ದನ್ನು ಬಿಟ್ಟರೆ ವಿರಕ್ತ, ಕೆಟ್ಟದ್ದನ್ನು ಬಿಟ್ಟರೆ ವಿರಕ್ತಿ ಅನ್ನಬೇಕೇ ಹೊರತು ಎಲ್ಲವನ್ನೂ ಬಿಟ್ಟರೆ ಮೂರ್ಖ ಅಂತ ಕರಿಬೇಕಷ್ಟೆ. ಎಲ್ಲವನ್ನೂ ಕೆಲವು ಪ್ರಾಣವೇ ಬಿಟ್ಬಿಡ್ತಾರೆ ಎಷ್ಟೋ ಜನ. ಅವನು ವಿರಕ್ತರು ಅಂತ ಕರಿಬೇಕಾದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಫೋಟೋಸ್ ಹಾಕ್ಬೇಕು, ಎಲ್ಲ ಸಾಲು ಸಾಲು ಹಾಕ್ಬೇಕಾಗತ್ತೆ. ಎಂತ ವಿರಕ್ತಿ ಶಿರೋಮಣಿಗಳು ಪಾಪ ಪ್ರಾಣನೇ ಬಿಟ್ಬಿಟ್ಟಿದ ನೋಡಿದಾರೆ ಅಂತ ಕೇಳಿದರೆ ಜಗತ್ತು ಹಾಳಾಗಿ ಹೋಗ್ಬಿಡುತ್ತೆ ಅಷ್ಟೇ. ವಿರಕ್ತಿ ಶಬ್ದದ ಅರ್ಥ ಅಲ್ಲ, ವಿರಕ್ತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಭೌತಿಕ ಪ್ರಪಂಚದ ಇತಿಮಿತಿಗಳನ್ನು ಕಂಡುಕೊಳ್ಳಬೇಕು. ಪ್ರಹ್ಲಾದ ಇದ್ದ ನೋಡಿ, ಹಿರಣ್ಯಕಶಿಪು ನನಗೆ ತಲೆಬಾಗು ಅಂತ ಹೇಳ್ತಾ ಇದ್ದಾನೆ, ನನಗೆ ಬೇಕಿಲ್ಲ ಅಂತ ಹೇಳುತ್ತೆ. ನಿನಗೆ ತಲೆಬಾಗು ನನಗೆ ಬೇಕಿಲ್ಲ, ಯಾತಕ್ಕೆ ನೀನು ಹೇಳೋದೇನು? ಭೌತಿಕ ಪ್ರಪಂಚದಲ್ಲಿ ಮೆರಿಬೇಕು ಅಂತೇಳಿ ನನಗೆ ಅದು ಬೇಕಿಲ್ಲ ಅಂತ ಪ್ರಹ್ಲಾದ ಹೇಳುತ್ತಾನೆ. ಯಾತಕ್ಕೆ ಅಂದ್ರೆ ಪ್ರಹ್ಲಾದ ಹೇಳಿದ ದೊಡ್ಡ ಉಪದೇಶ ಭಾಗವತ ಪುರಾಣದಲ್ಲಿ ಕಾಣ್ತೇವೆ ನಾವು. ರಾಯ ಕಲತ್ರಂ ಪಶವಃ ಸುತಾದಯ ಗೃಹ ಮಹಿ ಕುಂಜರ ಕೋಶಭೂತಯ ಸರ್ವೇ ಅರ್ಥಕಾಮಾಃ ಕ್ಷಣಭಂಗುರಾಯುಷಃ ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಅಪೂರ್ವವಾದ ಶ್ಲೋಕ. ನಮಗೆ ಬೇಕಾಗಿರೋದು ಶಾಶ್ವತವಾದ ಸುಖ, ನಮಗೆ ಬೇಕಿರೋದು ಶಾಶ್ವತವಾದ ಸುಖ. ನೀನ್ ಹೇಳ್ತಿರೋದೆಲ್ಲ ಭೌತಿಕ ಸಂಪಾದನೆ, ಭೌತಿಕ ಸಂಪಾದನೆ ಎಂದೂ ಶಾಶ್ವತ ಅಲ್ಲ. ನಮಗೆ ಬೇಕಾಗಿದ್ದು ಶಾಶ್ವತ ಸುಖ, ಭೌತಿಕ ಸಂಪಾದನೆ ಅಶಾಶ್ವತ. ಅಶಾಶ್ವತವಾದ ಭೌತಿಕ ವಸ್ತುಗಳಿಂದ ಶಾಶ್ವತವಾದ ಸುಖ ಹೇಗೆ ಸಿಕ್ಕುತ್ತೆ? ಇದು ಪ್ರಹ್ಲಾದನ ವಿಚಾರಧಾರೆ. ಇದು ಯಾರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು? ಬುದ್ಧಿ ಇದ್ದ ಯಾರಿಗೂ ಅರ್ಥ ಆಗತ್ತೆ. ದೃಷ್ಟಾಂತ ಕೊಟ್ಟಿದ್ದೀನಿ, ಎಷ್ಟು ಸಿಟಿ ಬಸ್ ಹತ್ತಿ ಹೇಳೋದು ಬದರಿ ಟಿಕೆಟ್ ಕೊಡು ಅಂತ ಕೇಳಿದರೆ, ಸಿಟಿ ಬಸ್ ಹೇಳ್ತಾರೆ ಮಲ್ಲೇಶ್ವರ ಯಶವಂತಪುರ ಬಿಟ್ಟು ಬಾಬು ಮುಂದೆ ಹೋಗಲ್ಲ, ಇಷ್ಟೇ ಬರೋದು ಅಷ್ಟೇ ಹೊರತು ಮುಂದೆ ಹೋಗೋದಿಲ್ಲ. ಅದು ನಕ್ಕ ಬಿಡ್ತಾರೆ ಅಷ್ಟೇ, ಅವ್ರು ಕೇಳಿಬಿಟ್ರೆ ನೀವು ಕೂತಿರೋ ಬಸ್ ಜನ್ಮದಲ್ಲೇ ಅಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾನು, ಹೋಗೋದೇ ಇಲ್ಲ. ಇದನ್ನ ಅರ್ಥ ಹೌದಾ ಅಂತ ಅಷ್ಟ ಬಸ್ ಹಿಡಿತಾರ ಅವ್ರು, ಮತ್ತೆ ಯಾವ ಬಸ್ ಕೆತ್ತೋಬೇಕು? ಸ್ಟೇಷನ್ಗೂ ಬಸ್ ಸ್ಟ್ಯಾಂಡ್ಗೆ ಹೋಗು, ಈ ತರ ರೂಟ್ ಇದೆ ಅದ್ರಲ್ಲಿ ಹೋಗು, ಇದ್ರಲ್ಲಿ ಹೋಗಲ್ಲ ಅಂತ ಹೇಳ್ತಾನೆ. ಅವನು ಈ ಬಸ್ ಬಿಡ್ತಾನೆ ನೋಡಿ, ಆಗ ಇದು ಬದರಿ ಹೋಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಹೇಗೆ ಬಸ್ ಹಿಡಿದು ಬೇರೆ ಬಸ್ಗೆ ಹೋಗ್ತಾನಲ್ಲ, ಅದಕ್ಕೆ ವಿರಕ್ತಿ ಅಂತ ಕರೀತಾರೆ. ಆ ಬಸ್ ಹಿಡಿದು ಬಿಡ್ತಾರೆ, ಹಾಗೆ ಯಾವ ಬಸ್ಗೆ ಹೋಗ್ಬೇಕು ಅಂತ ಕೇಳ್ತಾನೆ, ಹೇಳ್ತಾ ಅದಕ್ಕೆ ಹೋಗ್ತಾನೆ, ಅದು ವಿರಕ್ತಿ. ಯಾವ ಬಸ್ ಬೇಡ ಮನೆಗೆ ಹೋಗ್ಬಿಟ್ರೆ ವಿರಕ್ತಿ ಅಲ್ಲ, ಮತ್ತೆ ಮನೆಗೆ ಹೋಗಿ ಹೊಲ್ಕೊಂಡು ಮಾಡ್ಕೊಂಡ್ಬಿಟ್ರೆ ಅದು ವಿರಕ್ತಿ ಅಲ್ಲ. ಅದು ಹೋಗೋ ಬಸ್ ಯಾವುದು ಅಂತ ಕಷ್ಟಪಟ್ಟು ಹುಡುಕ್ತಾನೆ, ಅದಕ್ಕೋಸ್ಕರ ವಿಶ್ವ ಪ್ರಯತ್ನ ಮಾಡ್ತಾನೆ, ಕೂಡ್ತಾನೆ, ಈ ಬಸ್ಸನ್ನು ಮೊದಲು ಬಿಟ್ಟು ಬಿಡ್ತಾನೆ, ಅದನ್ನು ವೈರಾಗ್ಯ ಅಂತ ಕರೀತಾನೆ. ಆದ್ರಿಂದನೇ ಈ ಭೌತಿಕ ಜಗತ್ತು ನಮಗೆ ಶಾಶ್ವತ ಪುರುಷಾರ್ಥ ಕೊಡೋದಿಲ್ಲ ಅಂತ ಅರ್ಥ ಆದ ಮೇಲೆ ಇದನ್ನು ಬಿಡ್ಲಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಎಷ್ಟು ಬಿಡಬೇಕು ನಾವಾಗ, ಎಷ್ಟು ಬಿಡಬೇಕು ಅಂದ್ರೆ ಈಸಬೇಕು, ಇದ್ದು ಜಯಿಸಬೇಕು. ನೀರಮೇ ಹೇಳ್ತಾರಲ್ಲ, ತಾವರೆಯ ಎಲೆ ಪದ್ಮಪತ್ರ ಮೀಮಾಂಭಸ ಅಂತ ಭಗವದ್ಗೀತೆಯಲ್ಲೇ ಬರುತ್ತದೆ. ಎಷ್ಟು ಬೇಕೋ ಅಷ್ಟೇ, ಉಳಿದಂತೆ ನಮ್ಮ ಗುರಿಯೆಲ್ಲ ಆ ಕಡೆಗೆ ಇರಬೇಕು. ಇದನ್ನು ವೈರಾಗ್ಯದ ನಿಜವಾದ ಮುಖವನ್ನ ಭಗವಂತ ಚಿತ್ರಿಸಿದ್ದಾನೆ. ಮುಂದೆ ಸಾಕಷ್ಟು ವಿಸ್ತಾರವಾಗೂ ಬರುತ್ತೆ, ಇಲ್ಲಿ ಪ್ರಸಂಗ ಬಂತು ಅಂತ ಅಷ್ಟು ಹೇಳಿತ್ತು. ಒಟ್ಟು ಭೌತಿಕ ಪ್ರಪಂಚದ ಇತಿಮಿತಿಗಳನ್ನು ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ಅರ್ಥ ಮಾಡ್ಕೋತಿದ್ದೆ ನಾವೀಗ, ನಮ್ಮ ಗುರಿಯೆಲ್ಲ ಭೌತಿಕ ಪ್ರಪಂಚ ತುಂಬಾ ಹೋಗ್ತಾ ಇದೆ. ದಿನ ಬೆಳಗಾದ್ರೆ ನಮ್ಮ ಆಶೆ ಆಮಿಷಗಳ ಸಂಖ್ಯೆ ಬೆಳೀತಾ ಇದೆ. ಹಿಂದಿನ ಕಾಲ ಜನಕ್ಕೆ ಇಲ್ಲದೆ ಇರೋ ಜಾಸ್ತಿನೇ ಬಂದಿದೆ ಇವತ್ತಿನ ದಿವಸ. ಹಿಂದಿನ ಕಾಲ ಜನಕ್ಕೆ ಏನೋ ಒಂದು ಮನೆಗೆ ಇದ್ರೆ ಸಾಕಾಗ್ತಿತ್ತು, ಮತ್ತೆ ಮನೆ ಇದ್ರೆ ಸಾಕಾಗೋದಿಲ್ಲ, ಟಿವಿನೇ ಬೇಕು, ಬರೀ ಟಿವಿ ಇದ್ರೆ ಸಾಕಾಗೋದಿಲ್ಲ, ಡಿಶ್ಶೇ ಬೇಕು, ಮತ್ತೆ ಏನೇನೋ ವೆರೈಟಿಗಳು ಬೇಕು, ಮತ್ತೆ ಏನೇನೋ ಹಂಬಲಗಳು. ಹಿಂದಿನ ಕಾಲ ಕಾಫಿ ಕುಡಿದ್ರೆ ಬೋದು ಕತೆ ಮುಗಿದೋಗ್ತಿತ್ತು, ಈಗಾಗಲ್ಲ. ಹೆಂಡ ಕುಡಿದ್ರೆ ಕುಡ್ದಾಗಲ್ಲ, ಅಕ್ಕವನು ಕಾಫಿ ಕುಡಿದ್ರೆ ಕುಡ್ದಾಗ ಅಲ್ಲೇ ಅಲ್ಲ. ಮತ್ತು ಪಾರ್ಟಿಗಳ ಶಬ್ದನೇ ಬೇರೆ ಆಗಿಬಿಟ್ಟಿದೆ ಇವತ್ತಿನ ಅರ್ಥಕ್ಕೆ. ಹಿಂದಿನ ಕಾಲಕ್ಕೆ ಪಾರ್ಟಿ ಸಂತೋಷ ಕೂಟ ಅಂದ್ರೆ ಒಂದು ಒಳ್ಳೆ ಅರ್ಥ ಇದ್ದ ಕಾಲ ಇತ್ತು. ಅದು ಹೋಗಿ ಈ ಕಾಫಿ ತಿಂಡಿಗೆ ಬಂತು, ಅದು ಹೋಗಿ ಇವತ್ತು ಮಾಡಬಾರದ ಕೆಲಸಕ್ಕೆ ಬಂತು. ಅದು ಒಂದು ಇವತ್ತಿನ ಮನುಷ್ಯರ ಆಶಾಮಿಷಗಳೆಲ್ಲ, ವಿಜ್ಞಾನ ಬೆಳೀತಾ ಇದೆ, ಭೌತಿಕ ಜಗತ್ತಿನ ಬಗ್ಗೆ ಭ್ರಾಂತಿ ಕೂಡ ಸಾಕಷ್ಟು ಬೆಳೀತಾ ಇದೆ. ಅದ್ಮೇಲೆ ವೇದಾರ್ಥ ಹೇಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ವೇದಾರ್ಥ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಇದನ್ನು ಮೆಟ್ಟಿ ನಿಲ್ತಾರಲ್ಲ ಅವರಿಗೆ ವೇದಾರ್ಥ ತಿಳಿಯುತ್ತೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ, ಅದು ಕುತ್ರ ಸಿಕ್ಕಾಗಾಯ್ತು. ವೇದ ವಿರುದ್ಧವಾದ ಯಾವ ವಿಚಾರವನ್ನು ಒಪ್ಪಬೇಡಿ, ಅವೆಲ್ಲ ಅಶಾಶ್ವತ ವಿಚಾರಗಳು, ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು ವೇದರು ಹೇಳಿದ್ದನ್ನು ಮಾತ್ರ ಒಪ್ಪಿ, ಅದು ಅಪೌರುಷೇಯವಾದ್ದರಿಂದ ಅಂತ ಹೇಳಿದರು. ಮತ್ತೆ ಎಚ್ಚರಿಕೆ ಕೊಟ್ಟು ವೇದವನ್ನು ಹೇಳಿದ್ದನ್ನು ಒಪ್ಪಿ ಅಂತ ಹೇಳಿದ ತಕ್ಷಣ ವೇದದ ಬಗ್ಗೆ ಮಾತಾಡೋ ಮಾತೆಲ್ಲ ಒಪ್ಪಿ ಅಂತ ಅರ್ಥ ಅಲ್ಲ. ಎರಡು ಗುಂಪಿದೆ, ವೇದದ ಮೇಲ್ನೋಟ ಅರ್ಥ ತಿಳಿದವರು ಒಂದು ಗುಂಪಿನವರು, ವೇದದ ಒಡನೋಟ ಅರ್ಥ ತಿಳಿದ ಇನ್ನೊಂದು ಗುಂಪಿನವರು. ಮೇಲ್ನೋಟ ಅರ್ಥ ತಿಳಿದ ಜನಗಳ ಮಾತನ್ನ ಕೇಳಬೇಡಿ. ಅವರು ಕೂಡ ವೇದ ಓದದೇ ಇದ್ರೆ ಹೇಗೋ, ವೇದ ಓದಿ ಅದೇ ಸ್ಥಿತಿಯಲ್ಲಿ ಇರ್ತಾರಾದ್ರಿಂದ ಇವರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ವೇದ ರಥರಾಗಿರ್ತಾರಲ್ಲ ಅಂಥವರ ಮಾತನ್ನ ಕೇಳಿ ಅಂತ ಭಗವಂತ ಎಚ್ಚರಿಸ್ತಾ ಇದ್ದ. ಅಲ್ಲಿಗೆ ನಮ್ಮ ವಿಚಾರ ಸರಣಿಗೆ ಒಂದು ಖಚಿತವಾದ ಗುರಿ ಸಿಕ್ಕಾಗಾಯ್ತು. ಖಚಿತವಾದಂತಹ ಒಂದು ರೂಪರೇಖೆಗಳನ್ನು ಭಗವದ್ಗೀತೆ ಒದಗಿಸ್ತಾ ಇದೆ. ಅಂದಮೇಲೆ ಇವತ್ತು ಭಗವದ್ಗೀತೆ ಓದುವ ಉಪಜನ ತುಂಬಾ ಜನ ಇದ್ದಾರೆ, ಅಂತರ್ ಏನೇಕ್ತಾನೆ ವೇದ ಒಪ್ಪೋದಿಲ್ಲ, ಇದು ಆಶ್ಚರ್ಯ. ಭಗವದ್ಗೀತೆಯನ್ನು ಒಪ್ಪಿದ ಮೇಲೆ, ಭಗವದ್ಗೀತೆ ವೇದನ ಒಪ್ಪುತ್ತೆ ಅಂದ ಮೇಲೆ ವೇದ ಒಪ್ಪಬೇಕಿಲ್ಲ ಹಾಗಿದ್ರೆ? ಭಗವದ್ಗೀತೆಯನ್ನು ಒಪ್ಪುವ ಜನ ವೇದವನ್ನು ಒಪ್ಪೋದಿಲ್ಲ ಅಂದ್ರೆ ವೇದಗಳ ಉಪದೇಶವನ್ನು ತಿಳಿದಾಗ ನಮಗೆ ಯಾವ ಗೊಂದಲಕ್ಕೂ ಅವಕಾಶವಿಲ್ಲ, ಅದನ್ನು ತಿಳಿಬೇಕು ಅಂತ ಭಗವಂತ ಹೇಳಿದ. ಆಗೊಂದು ಪ್ರಶ್ನೆ ಬಂತು, ಹಾಗೆ ವೇದಗಳಂತೆ ಓದಿಬಿಡ್ತೇವೆ ನಾವು ಅಂತ ಕೇಳಿದರೆ ಆಗ ಅಪಾಯ ಇದೆ, ವೇದವಾದಿಗಳಂತೆ ತಪ್ಪು ತಿಳ್ಕೊಳ್ಳೋ ಸಂಭವ ಇದೆ. ಮತ್ತೆ ನೀನೇ ಹೇಳ್ತೀಯ ಹಾಗಿದ್ರೆ? ಈಗ ವೇದಾರ್ಥವನ್ನು ನಾನು ಹೇಳ್ತೇನೆ ಅಂತ ಭಗವಂತ ಹೇಳಿದ. ವೇದಾರ್ಥವನ್ನು ನಾನು ಹೇಳ್ತೇನೆ, ವೇದಗಳು ಅಪೌರುಷೇಯ ಸುಳ್ಳು ಹೇಳೋದಿಲ್ಲ, ಆ ಅಭಿಪ್ರಾಯವನ್ನು ನಾನು ಹೇಳ್ತೇನೆ ಅಂತ ಭಗವಂತ ಹೇಳ್ತಾನೆ. ಅದೆಲ್ಲಿ ಬಂದಿದೆ ಅಂದ್ರೆ ಅದೇ 15ನೇ ಅಧ್ಯಾಯದಲ್ಲೇ ಬರುತ್ತೆ. ವೇದಾಂತಕೃತ್ ವೇದ ವಿದೇವ ಚಾಹಂ, ಅರ್ಜುನ ನಾನು ವೇದವಿತ್ ಅಂತ ಕೃಷ್ಣ ಹೇಳ್ತಾನೆ. ಆ ವೇದವಿತ್ ವೇದ ಬಲ್ಲವನು ನಾನು. ಆದ್ದರಿಂದ ಮೀಮಾಂಸಕರು ವೇದವನ್ನ ಮೇಲ್ನೋಟಕ್ಕೆ ಬಲ್ಲವರು, ಕೃಷ್ಣ ಅದರ ಒಳನೋಟವನ್ನು ಬಲ್ಲವನಾದ್ದರಿಂದ ಅವನು ಮಾತನ್ನು ಕೇಳಬೇಕು. ನಾನು ವೇದವಿತ್ ಅಂತ ಕೃಷ್ಣ ಹೇಳ್ತಾನೆ. ವೇದವಿತ್ ವಿಷ್ಣು ಸಹಸ್ರ ಓದಿದಾಗ ವೇದವಿತ್ ಅಂತ ಪದ ಮಾತು. ವೇದ ವೇದೋ ವೇದವಿದವ್ಯಂಗ, ವೇದೋ ವೇದವಿದವ್ಯ, ಎರಡು ಸರ್ತಿ ವೇದವಿತ್ ಅಂತ ಬರುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ವೇದವಿತ್ ಅಂತ ಪದ ಎರಡು ಸರ್ತಿ ಬಂದಿದೆ. ವೇದವಿತ್ ಅಂದ್ರೆ ವಿಷ್ಣು, ಕೃಷ್ಣ ಹೇಳ್ತಾನೆ ನಾನು ವೇದವಿತ್ ಅಂತ ಹೇಳ್ತಾನೆ. ಅಂದ್ರೆ ವಿಷ್ಣುವೇ ಕೃಷ್ಣ ಅಂತ ಆಯ್ತಾನೆ. ಕೃಷ್ಣನೇ ವಿಷ್ಣು, ವಿಷ್ಣುವೇ ಕೃಷ್ಣ, ವೇದ ಬಲ್ಲವನಾಗಿ ಭಗವಂತ ಮಾತಾಡ್ತಾನೆ. ಆದ್ದರಿಂದ ಇವತ್ತು ವೇದಗಳನ್ನು ನಾವು ನೇರ ಓದ್ಲಿಕ್ಕೆ ಹೋದರೆ ಅದರ ಅರ್ಥ ತಿಳ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳಿ ಆಗಿದೆ. ಈಗ ಭಗವಂತ ತಾನು ಹೇಳಿಬಿಟ್ಟಾಗ ಬಹಳ ಸುಲಭವಾಯ್ತು. ವೇದಗಳ ಸಂಖ್ಯೆ ಅಪಾರ, ವೇದಗಳ ಭಾಷೆ ಗಹನ, ಭಗವದ್ಗೀತೆ ಚಿಕ್ಕದು, ಅದರ ಭಾಷೆ ನೇರ. ಆದ್ದರಿಂದ ವೇದಾರ್ಥವನ್ನೆಲ್ಲ ವೇದ ಓದಿ ತಿಳಿಯೋದಕ್ಕಿಂತ ಸ್ಪಷ್ಟವಾಗಿ ಭಗವದ್ಗೀತೆ ಒಂದನ್ನು ಓದೋದ್ರಿಂದ ಇನ್ನೂ ಚೆನ್ನಾಗಿ ತಿಳಿಯಲು ಸಾಧ್ಯವಾದ್ದರಿಂದಲೇ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಅನ್ನ ಮಾತು ಬಂತು. ಭಗವದ್ಗೀತೆಯನ್ನು ಓದಿ ಉಳಿದ ಶಾಸ್ತ್ರಗಳ ಗೊಂದೆಯ ಗೊಂದಲ ಮಾಡಿಕೊಡುತ್ತೀರಿ ಅಂತ ಹೇಳಿ ಭಗವದ್ಗೀತೆ ಮುಕ್ತಾಯವಾಗ್ತಿರ್ಲಿಕ್ಕೇನೆ ಮಹಾಭಾರತದಲ್ಲೇ ಬಂದ ಶ್ಲೋಕ. ಈ ರೀತಿ ವೇದಗಳ ಮಹತ್ವ, ವೇದ ತಿಳಿದವರಲ್ಲಿ ವಿಭಾಗವನ್ನು ಹೇಳಿ ಆಯ್ತು. ಮುಂದಿನ ಶ್ಲೋಕದಲ್ಲಿ ಹೊಸ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಭಗವಂತ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ನಿಸ್ತ್ರೈಗುಣ್ಯೋ ಅಂತ ಪರಮಾತ್ಮ ಹೇಳಬೇಕಾದ್ರೆ ಅವು ಹೊಸ ರೀತಿಯಲ್ಲಿ ವೇದಾರ್ಥವನ್ನು ಚಿಂತನೆ ಮಾಡತಕ್ಕಂಥ ಜಾಗ. ತ್ರೈಗುಣ್ಯ ವಿಷಯಾಃ ವೇದಾಃ. ನಿಸ್ತ್ರೈಗುಣ್ಯ ಭವ ಅರ್ಜುನ, ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ಇಷ್ಟು ಆ ಶ್ಲೋಕದ ಪದವಿಭಾಗ. ಅಲ್ಲಿ ಮಾತನ್ನು ನೋಡಿ, ತುಂಬಾ ಏನ್ ತಿಳ್ಕೊಂಡು ಬಿಟ್ರು, ಭಗವಂತ ಯಥಾಪ್ರಕಾರ ವೇದವನ್ನು ಬೈಯೋದನ್ನು ಕಂಟಿನ್ಯೂ ಮಾಡ್ತಾನೆ ಅಂತ ಅರ್ಥ ಬರೆದು ಬಿಟ್ರು. ವೇದವಾದರ ತಾನು ಹಿಂದೆ ಬೈದಿದೆ, ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಅಂತ ಕೆಲವರ ಅರ್ಥ ಇದೆ. ವೇದಗಳನ್ನು ಕೃಷ್ಣ ನೋಡ್ತಾ ತ್ರೈಗುಣ್ಯ ವಿಷಯಾಹ ವೇದಾಹ. ಅವರೇನು ಅರ್ಥ ಬರೋದು ಗೊತ್ತ, ಬೇರೆಯವರೆಲ್ಲ ಕೂಡ ವೇದಗಳೆಲ್ಲ ತ್ರೈಗುಣ್ಯದ ಬಗ್ಗೆ ಮಾತಾಡ್ತಾ ಇವೆ, ಅದನ್ನು ಬಿಟ್ಟುಬಿಡು, ಉಪನಿಷತ್ತುಗಳು ಹೇಳುತ್ತಲ್ಲ ಅದನ್ನ ಕೇಳು ಅಂತ ಅರ್ಥ ಮಾಡ್ತಾರೆ. ವೇದಗಳು ಹೇಳೋದನ್ನ ಕೇಳಬೇಡ, ಅವೆಲ್ಲ ತ್ರಿಗುಣದ ಬಗ್ಗೆ ಮಾತಾಡ್ತಾ ಇದೆ. ಉಪನಿಷತ್ತುಗಳು